ದೇದೇಹಿ ಬಿಂಬ ಪ್ರತಿಬಿಂಬಯೋಹೋ ಏತತ್ಸ್ಯ. ಇದು ಯಾವಾಗ ಸಾಧ್ಯ? ಉಪಾಧಿ ನಾಶವಾದಾಗ, ಪ್ರತಿಬಿಂಬ ನಾಶವಾದವರು ಯಾವಾಗ ಸಾಧ್ಯ ಅಂದರೆ, ಭೇದೇಹಿ ಬಿಂಬ ಪ್ರತಿಬಿಂಬಯೋಹೋ ಏತತ್ಸ್ಯ. ಬಿಂಬ ಪ್ರತಿಬಿಂಬಗಳಿಗೆ ಭೇದ ಇದ್ದಾಗ ಉಪಾಧಿ ನಾಶವಾದಾಗ ಏನು ನಾಶ ಆಗಬೇಕು? ಪ್ರತಿಬಿಂಬ ನಾಶ ಆಗಬೇಕು. ನಚೈವಂ, ಹಾಗಿಲ್ಲ. ಬಿಂಬ ಪ್ರತಿಬಿಂಬಗಳಿಗೇನಿದೆ? ಐಕ್ಯನೇ ಇದೆ. ಅದು ವಾದ. ಅವರ ಬಿಂಬ ಅಂದರೆ ಬ್ರಹ್ಮ, ಪ್ರತಿಬಿಂಬ ಅಂದರೆ ಜೀವರು. ಜೀವ ಬ್ರಹ್ಮರಿಗೆ ಏನು ಸಂಬಂಧ ಇದೆ? ಐಕ್ಯ ಇದೆ ಅಂತ ಅವನು ವಾದ. ಕಿಂತು ಬಿಂಬಮೇವ ಪ್ರತಿಬಿಂಬಂ, ಬಿಂಬವೇ ಪ್ರತಿಬಿಂಬ, ಪ್ರತಿಬಿಂಬವೇ ಬಿಂಬ, ತದೇವ ಇದಮಿತಿ ಪ್ರತ್ಯಭಿಜ್ಞಾನಾತ್. ಯಾಕೆ ಅಂದರೆ ನೋಡಿದಾಗ ಏನು ಹೇಳ್ತೇವೆ? ಪ್ರತಿಬಿಂಬ ನೋಡಿದ ಅವನು ವಾದ ನೋಡಿ, ಪ್ರತಿಬಿಂಬ ತೋರಿಸ್ತು ಯಾರು ಅಂದರೆ ಇವರು ಅಂತ ಹೇಳ್ತಾನೆ. ಅಂದರೆ ಅರ್ಥ ಏನು ಅದಕ್ಕೆ? ಅವ್ರ ಅಪ್ಪನ ಫೋಟೋ ತೋರಿಸಿದ್ರು ಅಪ್ಪ ಅಂತ ಹೇಳಿದರೆ ಪ್ರತಿಬಿಂಬ ಫೋಟೋ ಕರೆಯೋದೇನಂತ ಅಪ್ಪ ಅಂತ. ಅಂದಮೇಲೆ ಅಪ್ಪನ ಫೋಟೋನ ಅಪ್ಪ ಅಂತ ಕರೆದ್ರೆ ಫೋಟೋಕ್ಕೂ ಅಪ್ಪನಿಗೆ ಏನು ಸಂಬಂಧ? ಐಕ್ಯ ಸಂಬಂಧ ಅಂತ. ಹಾಗಿದ್ರೆ ಫೋಟೋ ಇಟ್ಕೊಂಡು ಅಪ್ಪ ಬದುಕಿದ್ದಾರೆ ಅಂತ ಹೇಳೋಕ್ಕಾಗತ್ತಾಗಿದ್ರೆ ತಲೆಯಲ್ಲಿ ಮಾತಾಡ್ತಾರೆ. ತದೇವೇದ ವಿಧಿ ಪ್ರತ್ಯಭಿಜ್ಞಾನಾತ್ ನೇಕ್ಷೇತ ಉದ್ಯಂತಮಾದಿತ್ಯಂ ನಾಸ್ತಂ ಯಂತಂ ಕದಾಚನ ನೋಪರಕ್ತಂ ವಾ ನಭಾರಿಸ್ತಂ ನಮಧ್ಯಂ ನಭಸೋಗತಂ. ನೋಡಿ, ಇತಿ ಸ್ಮೃತೌ ಉದ್ಯದಾದ ವಿವ ವಾರಿಸ್ಥ ಪ್ರತಿಬಿಂಬೇಪಿ ಆದಿತ್ಯ ಶಬ್ದ ಪ್ರಯೋಗ. ದೃಷ್ಟಾಂತಕ್ಕೆ ಮನುಸ್ಮೃತಿಯ ವಾಕ್ಯ ಇದು. ನಾ ಇಕ್ಷೇತ ಆದಿ ಉದ್ಯಂತಮಾದಿತ್ಯಂ, ಇಂಪಾರ್ಟೆಂಟ್ ಇದು. ಉದ್ಯಂತಮಾದಿತ್ಯಂ ಅಂದರೆ ಉದಿಸ ಸೂರ್ಯನ ನೋಡಬಾರ್ದು, ನಾಸ್ತಂ ಯಂತಂ ಮುಳುಗ ಸೂರ್ಯನ ನೋಡಬಾರ್ದು, ನಾ ಉಪರಕ್ತಂ ಗ್ರಹಣ ಬಂದಾಗ ನೋಡಬಾರ್ದು, ನಾ ವಾರಿಸ್ಥಂ ನೀರಿನ ಮಧ್ಯ ನೋಡಬಾರ್ದು, ನಮಧ್ಯನ್ ನಭಸೋಗತ ಮಧ್ಯಕಾಲ ಆಕಾಶಕ್ಕೆ ಬಂದಾಗಲೂ ನೋಡಬಾರ್ದು. ಒಟ್ಟು ಸೂರ್ಯನ ನೋಡಬಾರ್ದು ಅಂತ ಅರ್ಥ. ಆದಿ ಅಂತ ಯಾವಾಗ ಸೂರ್ಯ ದರ್ಶನ ಕಣ್ಣಿಗೆ ಅಪಾಯಕರ, ಆದ್ದರಿಂದ ಸೂರ್ಯನ ಬೆಳಕನ್ನು ಉಪಯೋಗ ಮಾಡಬೇಕು. ಸೂರ್ಯನ ದರ್ಶನ ಸೂರ್ಯನನ್ನು ನೋಡಬಾರ್ದು, ಹೀ ನೋಡಬಾರ್ದಲ್ಲ, ಕಣ್ಣೆತ್ತಿ ಒತ್ತಿ ನೋಡಬಾರ್ದು. ಸೂರ್ಯನ ನೋಡಿದವ್ರ ಬಣ್ಣ ಹೇಗೆ ಗೊತ್ತಾಗುತ್ತೆ? ಮತ್ತು ಸೂರ್ಯನ ನೋಡಬಾರ್ದು ಅಂತಲ್ಲ, ಕಣ್ಣೆತ್ತಿ ನೋಡೋದು, ಹೆಚ್ಚೊತ್ತು ನೋಡೋದು, ಉದ್ದೇಶಪೂರ್ವಕ ನೋಡೋದು ಮಾಡಬಾರ್ದು. ಇದು ನಿಯಮ. ಆ ವಾಕ್ಯ ಆದಿತ್ಯಂ ನಾ ಅಸ್ತಮ್ಯಂತಂ ಕದಾಚನ ನಾ ಉಪರಕ್ತಂ ನ ವಾರಿಸ್ಥಂ ನಮಧ್ಯಂ ನಭಸೋಗತಂ. ನೀರಿನ ಇಂಪಾರ್ಟೆಂಟ್ ಪಾಯಿಂಟ್ ಅವನು ಈ ಪದ ವಾರಿಸ್ಥಂ. ನೀರಿನೊಳಗೆ ಸೂರ್ಯನ ನೋಡಬಾರ್ದು ಅಂತ ಹೇಳ್ತಾ. ನೀರಿನೊಳಗಿನ ಸೂರ್ಯ ಆಕ್ಚುಲಿ ನೀ ಸೂರ್ಯ ಏನದು ಏನದು ಸೂರ್ಯ ಪ್ರತಿಬಿಂಬ. ಅದನ್ನು ಸೂರ್ಯ ಅಂತ ಕರೆದಿದ್ದಾರೋ ಇಲ್ವೋ, ಆ ಪಾಯಿಂಟ್ ಅಷ್ಟೇ ಅವನಿಗೆ. ಸೂರ್ಯನ ಪ್ರತಿಬಿಂಬನ್ನು ಸೂರ್ಯ ಅಂತ ಕರೆದಿರೋದ್ರಿಂದ ನಾ ಹೇಳಿದ ಸರಿಗೋಯ್ತು ಅಂತ ಅರ್ಥ. ಬಿಂಬ ಪ್ರತಿಬಿಂಬಗಳಿಗೆ ಏನು ಸಂಬಂಧ? ಐಕ್ಯ ಸಂಬಂಧ, ಅಭೇದನೆ. ಆದ್ದರಿಂದ ಉಪಾಧಿ ನಾಶ ಆದರೂ ಕೂಡ ಏನು ನಾಶ ಆಗೋದಿಲ್ಲ, ಪ್ರತಿಬಿಂಬ ನಾಶ ಆಗೋದಿಲ್ಲ ಅಂತ ವಾದ. ಇತಿ ಸ್ಮೃತವು ಉದ್ಯದಾದಿತ್ಯವತ್ ಉದ್ಯದಾದಿತ್ಯದಾದೋ ವಿವ ವಾರಿಸ್ಥ ಪ್ರತಿಬಿಂಬೇಪಿ ಆದಿತ್ಯ ಶಬ್ದ ಪ್ರಯೋಗ. ವಾರಿಸ್ಥ ಸೂರ್ಯನ ಪ್ರತಿಬಿಂಬದಲ್ಲೂ ಕೂಡ ಸೂರ್ಯ ಅಂತಕ್ಕಂಥ ಪ್ರಯೋಗ ಮಾಡಿರೋದ್ರಿಂದ ಒಬ್ಬ ಹೀಗೆ ಹೇಳ್ತೇನೆ ಅಂತ. ಭೇದಷ್ಟು ದರ್ಪಣಾದಿ ಉಪಾಧಿ ಕೃತ. ಭೇದ ಅನ್ನೋದು ದರ್ಪಣಾದಿ ಉಪಾಧಿಯಿಂದ ಬಂದಿರೋದೇ ಹೊರತು ಪ್ರತಿಬಿಂಬ ಬಿಂಬನೆ. ತಥಾಚ ಉಪಾಧಿ ನಾಶೇ ಭೇದ ಏವನಶ್ಯತಿ. ಅದರಿಂದ ಉಪಾಧಿ ನಾಶವಾದಾಗ ನಾಶವಾಗೋದು ಪ್ರತಿಬಿಂಬ ಅಲ್ಲ, ಅವನಾದ. ಉಪಾಧಿ ನಾಶವಾದಾಗ ಪ್ರತಿಬಿಂಬ ನಾಶವಾಗೋದಿಲ್ಲ, ಭೇದ ನಾಶ ಆಗುತ್ತಷ್ಟೆ. ಯಾವುದ್ರ ಮಧ್ಯೆ ಇದ್ದು ಭೇದ ಅಂತ ತಿಳ್ಕೊಂಡಿದ್ವಿ ನಾವು, ಬಿಂಬ ಪ್ರತಿಬಿಂಬಗಳಿಗೆ ಭೇದ ಅಂತ ಕಾಣಿಸ್ತಾ ಇತ್ತು. ಉಪಾಧಿ ನಾಶವಾದ ಭೇದ ಇಲ್ಲ ಅಂತ ಗೊತ್ತಾಯಿತು, ಪ್ರತಿಬಿಂಬ ಇಲ್ಲ ಅಂತ ಆಗಲಿಲ್ಲ ಅಂತ ಹೇಳಿ. ಯಾವುದು ನೀರು ಉಪಾಧಿ? ಕರಡಿನ ಒಪ್ತಾನೆ, ಇದು ಉಪಾಧಿ ಅದು ಉಪಾಧಿನೇ. ಉಪಾಧಿನ ಉಪಾಧಿ ಅಂತ ಒಪ್ತಾನ ಅವನು, ಉಪಾಧಿ ಒಪ್ಪದಿಲ್ಲ ಅಂತಲ್ಲ. ಆದರೆ ಉಪಾಧಿಯಿಂದ ಬಿಂಬ ಪ್ರತಿಬಿಂಬ ಹುಟ್ಟಿಲ್ಲ ಅಂತ, ಹುಟ್ಟಿಲ್ಲ ಪ್ರತಿಬಿಂಬ ಹುಟ್ಟಿಲ್ಲ, ಗೊತ್ತಾಯ್ತಾ? ಉಪಾಧಿಯಿಂದ ಬರೀ ಉಪಾಧಿಯಿಂದ ನಮಗೆ ಭ್ರಮೆ ಬರಂತ ಅಷ್ಟೇನೆ. ಉಪಾಧಿಯಿಂದ ಏನು ಭ್ರಮೆ ಬಂತು? ಬಿಂಬ ಬೇರೆ ಪ್ರತಿಬಿಂಬ ಬೇರೆ ಅಂತ ಭ್ರಮೆ ಬಂತು ಉಪಾಧಿಯಿಂದ. ಉಪಾಧಿ ಹೊತ್ತಷ್ಟೇ ಏನೋ ಇತ್ತೀಗ ಭ್ರಮೆ ಹೋಯ್ತು ಇಷ್ಟೇ ಅವನು. ಅಂದ್ರೆ ಅರ್ಥ ಅವನು ಬಿಂಬ ಪ್ರತಿಬಿಂಬ ಭಾವದ ಕಾನ್ಸೆಪ್ಟ್ ಅನ್ನೇ ಬದಲಾಯಿಸ್ಕೊಂಡ್ಬಿಡ್ತಾನೆ, ತನಗೆ ತಕ್ಕಂತೆ ಬದಲಾಯಿಸ್ಕೊಂಡು ಆ ರೀತಿ ಮಾತಾಡ್ತಾನೆ. ಅದು ಆ ವಾದ ಒಂದಲ್ಲ. ಉಪಾಧಿ ಇಲ್ಲದವರು ಪ್ರತಿಬಿಂಬ ಇರುತ್ತೆ, ಉಪಾಧಿಯಿಂದ ಭೇದ ಕಾಣುತ್ತಷ್ಟೇ. ಉಪಾಧಿಯಿಂದ ಭೇದ ಕಾಣೋದ್ರಿಂದ ಉಪಾಧಿ ಏನು ಹುಟ್ಟಿಸಿತ್ತು? ಭೇದ ಹುಟ್ಟಿಸಿತ್ತು. ಅದನ್ನೇ ಹೇಳಿರೋದು, ಉಪಾಧಿ ಏನು ಶಕ್ತಿ ಇಲ್ಲ, ಹುಟ್ಟಿಸೋ ಶಕ್ತಿ ಇಲ್ಲ, ಅದನ್ನು ಹುಟ್ಟಿಸುತ್ತೆ ಅಂತ ಹೇಳ್ತಾನೆ. ಭೇದ ಹುಟ್ಟಿಸಿತ್ತು, ಉಪಾಧಿ ಪ್ರತಿಬಿಂಬ ಹುಟ್ಟಿಸಿತ್ತಲ್ಲ ಅವನು ವಾದ. ಉಪಾಧಿ ಪ್ರತಿಬಿಂಬ ಹುಟ್ಟಿಸಲಿಲ್ಲ, ಏನು ಹುಟ್ಟಿಸ್ತು? ಭೇದ ಹುಟ್ಟಿಸಿತ್ತು. ಉಪಾಧಿ ರಾಶಿ ಆದ್ರೆ ಏನಾಯ್ತು? ಭೇದ ಹೋಯ್ತು ಅಷ್ಟೇ. ಹಾ, ಹಾಗಿದ್ರೆ ಏನು ಮಾಡಬೇಕು? ಉಪಾಧಿ ಇಲ್ಲದ ಪ್ರತಿಬಿಂಬ ತೋರಿಸಾಗಿದ್ರೆ ಅದಿಲ್ಲ, ಗೊತ್ತಾಯ್ತಾ? ಅದರದಕ್ಕೆ ಬರೋದಿಲ್ಲ, ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಏವಂ ಜೀವಸ್ಯ ಅಪಿ, ಹಾಗಿದ್ರೆ ನಿಮಗೆ ಫೋಟೋಗ್ರಾಫರ್ ಬೇಡ, ಯಾರು ಬೇಡ, ಫೋಟೋ ಕೊಡಯ್ಯ ಅಂತ ಹೇಳ್ಬೋದು. ಬೇಡ ಇಲ್ಲ, ಅವನ ಪ್ರಕಾರ ಏನಿಲ್ಲ, ಉಪಾಧಿ ಇಲ್ಲ ಮತ್ತು ಬಿಂಬ ಪ್ರತಿಬಿಂಬಕ್ಕೆ ಭೇದನೆ ಇಲ್ಲ ಅಂದಮೇಲೆ ಅವನೇ ಆಗ್ಬೇಕು ತರೋದಕ್ಕೆ, ಅದು ಚೈತ್ರವಾದ ಮಾಡ್ತಾನೆ. ಏವಂ ಜೀವಸ್ಯ ಅಪಿ ಇತಿ ಆಶಂಕ್ಯ ಪ್ರತ್ಯಭಿಜ್ಞಾನ ತಾವತ್ ಸಿದ್ಧ ವಿತ್ಯಾಹ ನಚೇತಿ. ಅದಕ್ಕೆ ಹೇಳ್ತಾರೆ ನೀನು ಕೊಟ್ಟಿರೋ ದೃಷ್ಟಾಂತ ಆಡೋ ಮಾತು ಎಲ್ಲ ಕೂಡ ಸಿದ್ಧವಾದ ಮಾತು, ಸರಿಯಾದ ಮಾತಲ್ಲ. ನಚೇತಿ ನ ಪಶ್ಯಾಮಃ ನ ಪ್ರತ್ಯಭಿಜಾನೀಮಃ, ಈ ಮಾತನ್ನು ಎಲ್ಲೂ ನಾವು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಪ್ರತ್ಯುತ ಪ್ರತ್ಯಕ್ ಪರಾಭಾವ ಪರಾಭಾವಾದಿನ ತಯೋರ್ ಭೇದಮೇವ ಪಶ್ಯಾಮಃ ಇತಿ ಚ ಅರ್ಥ. ನಿಜವಾಗ್ಲೂ ಕೂಡ ಪ್ರತ್ಯಕ್ ಪರಾಕ್, ಪ್ರತ್ಯಕ್ ಅಂದರೆ ಒಳಗೆ, ಪರಾಕ್ ಅಂದರೆ ಹೊರಗೆ, ಒಳಗೆ ಹೊರಗೆ ಅಂತಕ್ಕಂಥ ಭಾವನೆಯಿಂದಾಗಿ ನೀರಿನ ಒಳಗೆ ಪ್ರತಿಬಿಂಬ ಇದೆ, ನೀರಿನ ಹೊರಗೆ ಬಿಂಬ ಇದೆ. ಪರಾಗ್ ಭಾವ ಪ್ರತ್ಯಕ್ ಭಾವ, ಎದುರಿರೋದು ಒಳಗಿರೋದು, ಈ ರೀತಿಯಲ್ಲಿ ಭೇದ ಇದೆ ಹೊರತು ಏನಿಲ್ಲ. ಅಲ್ಲಿ ಭೇದ ಭ್ರಮೆ ಇಲ್ಲ, ಭೇದ ಭ್ರಮೆ ಇಲ್ಲ, ಭೇದನೇ ಇರೋದು. ಐಕ್ಯ ಅಂತ ಇರೋ ಭೇದ ಇದ್ದಮೇಲೆ ಐಕ್ಯ ಇರೋ ಚಾನ್ಸೇ ಇಲ್ಲ. ತಯೋರ್ ಭೇದಮೇವ ಪಶ್ಯಾಮಃ ಇತಿ ಚ ಅರ್ಥ. ಆದ್ದರಿಂದ ಭೇದವನ್ನೇ ನಾವು ಕಾಣ್ತಿದ್ದೇವೆ ಅಂತ ಅರ್ಥ. ಹೆಚ್ಚೋಕ್ತ ಜೀವ ಬ್ರಹ್ಮಣೋ ಬಿಂಬ ಪ್ರತಿಬಿಂಬಯೋ ಔಪಾಧಿಕೋ ಭೇದ ಇತಿ ತತ್ ನ ಅಸ್ಮಾಕಂ ಅನಿಷ್ಟಂ. ಇನ್ನೇನು ಹೇಳಿದೀನಿ ನೀನು, ಜೀವ ಬ್ರಹ್ಮಣೋ ಬಿಂಬ ಪ್ರತಿಬಿಂಬಯೋ ಉಪಾಧಿಕೋ ಭೇದ ಇತಿ ತನ್ನ ಅಸ್ಮಾಕಂ ಅನಿಷ್ಟಂ ಕಿಂತು ಯಶೈವ. ನೀನೇನು ಹೇಳಿದೀನಿ ನೀನೀಗ, ಉಪಾಧಿಯಿಂದಾಗಿ ಭೇದ ಇದೆ ಅಂತ ಹೇಳಿದೆ ಅಂತ ತಿಳ್ಕೊಬೋಣ. ಅದು ನಮಗೇನು ವಿರುದ್ಧ ಏನಲ್ಲ. ಯಾಕೆ ಅಂದರೆ ಕಿಂತು ಪರಶೈವ ಜೀವೋಪಾಧಿ ನಾಶೇ ಪ್ರಮಾಣಾಭಾವೇನ ನಿತ್ಯತ್ವಾತ್. ನಾವೇನು ಹೇಳಿದ್ದೇವೆ, ಉಪಾಧಿಯಿಂದ ಬಿಂಬ ಪ್ರಮಾತ್ಮ, ಪ್ರತಿಬಿಂಬರು ಜೀವ, ಉಪಾಧಿಯಿಂದ ಪ್ರತಿಬಿಂಬ ಕಾಣುತ್ತೆ ಅಂತ ಹೇಳಿದ್ದೀವಿ. ನೀನು ಉಪಾಧಿ ನಾಶವಾದರೆ ಭೇದ ನಾಶವಾಗುತ್ತೆ ಅಂತ ಹೇಳ್ತೀಯ ಅಲ್ಲ. ಆಯಿತು, ಉಪಾಧಿ ನಾಶವಾದರೆ ಭೇದ ನಾಶ ಆಗುತ್ತೆ. ಉಪಾಧಿ ನಾಶ ಆಗೋದೇ ಇಲ್ವಲ್ಲ, ಜೀವನ ಸ್ವರೂಪವೇ ಉಪಾಧಿ. ಆದ್ದರಿಂದ ನಿನ್ನ ಪ್ರಕಾರ ಕೂಡ ನಮ್ದೇನು ಹೊಡಿತಿರ್ಲಿ, ನಿಮ್ಮ ಪ್ರಕಾರ ಕೂಡ ಏನು ಹೊಡಿತು, ನಿಮ್ಮ ಪ್ರಕಾರ ಕೂಡ ಭೇದ ಹೊಡಿತೆ ಹೊರತು ಏನು ಬರಲಿಲ್ಲ, ಆ ಭೇದ ಬರಲಿಲ್ಲ. ವೆರಿ ಇಂಪಾರ್ಟೆಂಟ್ ಇದೇನಿದು, ಆ್ಯಕ್ಚುಲಿ ಬೇರೆಯೇ ಭೇದ, ಭೇದನೇ ಇರೋದು. ಆದರೆ ಅವನ ವಾದ ಪ್ರಕಾರ ವಿಚಾರ ಮಾಡಿದ್ರು ಕೂಡ ಉಪಾಧಿಗೂ ಇದಕ್ಕೆ ಏನು ಸಂಬಂಧ ಇದೆ, ಅದು ಉಪಾಧಿ ಅಲ್ಲ. ಜೀವ ಪ್ರತಿಬಿಂಬಕ್ಕೂ ಏನಿದೆ, ಭೇದ ಇದೆ. ಉಪಾಧಿಯಿಂದ ಭೇದ ಅಂತ ಹೇಳ್ತೀಯ, ಹೋಗ್ಲಿ ಬಿಡು. ಉಪಾಧಿಯಿಂದ ಭೇದ ಹೇಳಿದ್ರು ಕೂಡ ಉಪಾಧಿ ಕೂಡ ಏನಿಲ್ಲಿ, ನಿತ್ಯನೇ. ನಿತ್ಯವಾದ ಉಪಾಧಿ ಇದ್ದಾಗ ಭೇದ ಕೂಡ ಏನಾಯಿತು, ನಿತ್ಯನೇ ಆಯಿತು. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಬಿಂಬ ಪ್ರತಿಬಿಂಬಗಳಿಗೆ ಐಕ್ಯ ಅಂತ ಹೇಳೋ ವಾದನೇ ಸರಿಯಿಲ್ಲ. ಫಸ್ಟು ಹೇಳಿಲ್ಲ ಬಿಂಬ ಅಂದ್ರೇನೋ, ಈ ವ್ಯಕ್ತಿ ಬಿಂಬ, ಅವನ ಫೋಟೋ ಏನೋ ಪ್ರತಿಬಿಂಬ, ಬಿಂಬ ವ್ಯಕ್ತಿ. ಆಮೇಲೆ ಕನ್ನಡಿಯಲ್ಲಿ ಕಾಣೋದೇನೋ ಪ್ರತಿಬಿಂಬ. ಉಪಾಧಿ ಯಾವುದು, ಕನ್ನಡಿ. ಅಲ್ಲಿ ಯಾವುದು, ಈ ಫೋಟೋ ಇರತಕ್ಕಂಥ ವಸ್ತು. ಅದು ಅಷ್ಟೇ ಅವನು ಅದೇ ಹೇಳೋದು. ಅಂದರೆ ಬಿಂಬ ಪ್ರತಿಬಿಂಬ ಎರಡೂ ಒಂದೇನೆ, ಒಂದೇ ಆಗಲಿ ಸಾಧ್ಯ ಇದೆಯಾ? ಸಾಧ್ಯ ಇದ್ದಿದ್ರೆ ಏನಾಗ್ತಿತ್ತು ನಮಗೀಗ, ಪ್ರತಿಬಿಂಬ ಇಟ್ಕೊಂಡು ಬಿಂಬ ಇದ್ದಾನೆ ಅಂತ ಹೇಳ್ಬೋದಾಗಿತ್ತು. ಎಷ್ಟು ಬಟ್ಟಿಗೆ ಗೊತ್ತಾಗಿವತ್ತು, ಸೈನ್ ಮಾಡೋಕ್ಕೆ ಹೋಗ್ತಾನೆ, ಅವನೇ ಬರಬೇಕು ಅಂತ ಹೇಳಿದ್ರು. ಪ್ರತಿಬಿಂಬ ಕಳಿಸಿ ಫೋಟೋ ಇದ್ದರೆ ಇಟ್ಟ ಸಾಲದೇನಾಗಿದೆ ಅಂದರೆ, ಅನ್ಸೈಂಟಿಫಿಕ್. ವ್ಯವಹಾರದಲ್ಲೂ ಯಾರೂ ಕಂಡಿಲ್ಲ, ಸೈನ್ಸೂ ಒಪ್ಪಿಲ್ಲ. ಬಿಂಬ ಪ್ರತಿಬಿಂಬಗಳನ್ನು ಒಂದೇ ಅಂತವ್ರು ಕರೀತಾರಲ್ಲ, ಇದೇ ದೊಡ್ಡ ತಪ್ಪು. ಬಿಂಬ ಪ್ರತಿಬಿಂಬ ಜೀವ, ಬಿಂಬ ಪರಮಾತ್ಮ, ಇಬ್ಬರು ಒಂದೇ. ಆ ದೃಷ್ಟಾಂತ ಪ್ರಕಾರ ಹಾಗೇನೇ ಇಷ್ಟ ಅವನಿಗೆ, ಅವ್ರು ಕೊಡೋ ದೃಷ್ಟಾಂತ ಏನಾಗಿದೆ ಅವನಿಗೆ, ವಿರುದ್ಧವೇ ಆಗಿದೆ. ಇನ್ನು ಉಪಾಧಿಯಿಂದ ಹುಟ್ಟಿತಲ್ಲ, ಉಪಾಧಿಯಿಂದ ಹುಟ್ಟಿಲ್ಲ, ಉಪಾಧಿಯಿಂದ ಭೇದ ಹುಟ್ಟಿದೆ ಅಷ್ಟೇ. ಪ್ರತಿಬಿಂಬ ಹುಟ್ಟಿಲ್ಲ, ಭೇದ ಹುಟ್ಟಿತು. ಉಪಾಧಿ ಹೋದ ತಕ್ಷಣ ಭೇದ ಹೋಯಿತು ಅಂತ ಹೇಳ್ತಾನೆ. ಆ ವಾದ ಇಟ್ಕೊಂಡ್ರು ಕೂಡ ಉಪಾಧಿ ಎಂತದ್ದು, ನಿತ್ಯೋಪಾಧಿ. ನಿತ್ಯೋಪಾಧಿ ಯಾತಕ್ಕೆ, ಸ್ವರೂಪ. ಯಾವ ಸ್ವರೂಪ, ಜೀವನ ಸ್ವರೂಪ. ಆ ಜೀವನ ಸ್ವರೂಪ ಉಪಾಧಿ ಆಗಿರೋದ್ರಿಂದ ಉಪಾಧಿ ರಾಶಿ ಆಗೋದೇ ಇಲ್ಲ ಅಂದಮೇಲೆ ಬಿಂಬ ಪ್ರತಿಬಿಂಬ ಭಾವ ಒಪ್ಪಿದ್ರು, ನಿಮ್ಮ ಪ್ರಕಾರ ಒಪ್ಪಿದ್ರು ಕೂಡ ಅಲ್ಲಿ ಭೇದ ಉಳಿತೇ ಹೊರತು ಐಕ್ಯ ಬರಲೇ ಇಲ್ಲ. ಜೀವೋಪಾಧಿ ನಾಶೆ ಪ್ರಮಾಣಾಭಾವೇನ ನಿತ್ಯತ್ವ. ಜೀವೋಪಾಧಿ ನಾಶವಾಗುತ್ತೆ ಅಂತ ಹೇಳೋದು ಎಲ್ಲಿ ಪ್ರಮಾಣ ಇದೆ? ಜೀವೋಪಾಧಿ ನಾಶವಾಗೋದಿಲ್ಲ ಅಂತಾನೆ ಪ್ರಮಾಣ ಹಿಂದೆ ಕೊಟ್ಟಿದ್ದಾರೆ. ಈಗ ನಿತ್ಯೋಪಾಧ್ಯ ಅಂತ ಹೇಳಿದೆ, ನಿತ್ಯ ಉಪಾಧಿ ಅಂತ ಹೇಳಿಬಿಟ್ಟಿದ್ದ. ತನ್ನಿಮಿತ್ತಸ್ಯಾಪಿ ಭೇದಸ್ಯ ಮುಕ್ತೌ ಸ್ಥಿತೇ ರೀತ್ಯಾಶಯವಾನ. ಇಂಥ ಉಪಾಧಿಯಿಂದ ಭೇದ ಒಪ್ಪಿದ ಮೇಲೆ ಮುಕ್ತಿಯಲ್ಲಿ ಇದೆ ಅಂತ ಆಯ್ತಲ್ಲ, ನಿತ್ಯ ಭೇದ. ನಾ ಪಶ್ಯಾಮಃ ಇತ್ಯನು ವರ್ತತೆ. ನಾ ಪಶ್ಯಾಮ ಅನ್ನೋ ಮಾತನ್ನು ಕಂಟಿನ್ಯೂ ಮಾಡಬೇಕು ಹಾಗೆ. ನ ಕೇವಲ ಉಪಾಧಿ ನಾಶೇ ಪ್ರಮಾಣಾಭಾವ. ಉಪಾಧಿ ನಾಶವಾದಾಗ ಉಪಾಧಿ ನಾಶವಾಗಿ ಪ್ರಮಾಣ ಇಲ್ಲ ಅಷ್ಟೇ ಅಲ್ಲ, ಉಪಾಧಿ ನಾಶವಾಗೋದಿಲ್ಲ ಅಂತ ಪ್ರಮಾಣ ಇದೆ. ಅರ್ಥ ಆಯ್ತಾ? ಅದು ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ಆಂಬಿಗಸ್ ಅಲ್ಲ. ಅದು ಏನಾಗಿದೆ ಈಗ, ಪ್ರೂವ್ ಆಗಿಬಿಟ್ಟಿದೆ. ಏನು, ಯಾವ ನಾಶ ಆಗೋದಿಲ್ಲ, ಉಪಾಧಿ ನಾಶ. ಯಾವುದು, ಬಿಂಬ ಪ್ರತಿಬಿಂಬ ಭಾವಕ್ಕೆ, ಪರಮಾತ್ಮ ಮತ್ತು ಜೀವರ ಬಿಂಬ ಪ್ರತಿಬಿಂಬ ಭಾವಕ್ಕೆ ಕಾರಣವಾದ ಉಪಾಧಿ ಇದೆಯಲ್ಲ, ಅದು ನಾಶವಾಗೋದೇ ಇಲ್ಲ ಅಂತ ಪ್ರಮಾಣ ಇರೋದ್ರಿಂದ ಉಪಾಧಿ ನಾಶದ ಪ್ರಶ್ನೆ ಬರಲೇ ಇಲ್ಲ. ಒಪ್ತಾರೆ ಬಿಂಬ ಪ್ರತಿಬಿಂಬ, ರೂಪಂ ರೂಪಂ ಪ್ರತಿ ರೂಪೋ ಒಪ್ತಾರೆ ಅವರು, ಭೇದ ಒಪ್ತಾರೆ. ಅದೇ ಹೇಳ್ತಿರೋದವರು, ಭೇದ ಅಲ್ಲ, ಬಿಂಬ ಪ್ರತಿಬಿಂಬಗಳು ಏನಿದೆ ಅಂತ ಹೇಳ್ತಿದ್ದಾರೋ ಅವರು, ಐಕ್ಯ ಇದೆ ಅಂತ ಹೇಳ್ತಾರೆ. ಅದನ್ನ ಹೇಳ್ತೇವೆ ಎಲ್ಲಿದೆ ಅಂತ ಕೇಳಿ ತೋರಿಸು. ಒಂದೇ ಕಡೆ ಯಾರು ತೋರಿಸಬಹುದು ಬಿಂಬ ಪ್ರತಿಬಿಂಬ ಐಕ್ಯ? ಒಂದು ಕೆಸಾರು ತೋರಿಸ್ತೀಯ ನೀನು, ಕರಡಿ ಹೊಡೆದು ತೋರಿಸು ಬೇರೆ. ಈ ಕರಡಿ ಹೊಡಿತು, ಪ್ರತಿಬಿಂಬ ಹೋಯ್ತು ಅಂತಾರೆ. ಪ್ರತಿಬಿಂಬ ಹೋಯ್ತೀಗ ಅಂದ್ರೆ ಬಿಂಬ ಆಗಿದ್ರೆ, ಪ್ರತಿಬಿಂಬ ಬಿಂಬ ಒಂದೇ ಆಗಿದ್ರೆ ಕರಡಿ ಹೊಡೆದಾಗ ಯಾರು ಹೋಗ್ಬೇಕಾಗಿತ್ತು? ಬಿಂಬನ ಹೋಗ್ಬೇಕು. ಐದು ಯಾರು ಕೊಡ್ಬೇಕಾದ್ರೆ ಕರಡಿಯಿಂದ ಕೊಂದಾಕ್ ಬಿಡುವುದು, ಕರಡಿ ಶೂಟ್ ಮಾಡಿ ಹೋದ್ರು ಅಂತ ಹೇಳ್ಬೋದು. ಇಲ್ಲ, ಲೋಕೇನ ಅಪಶ್ಯಾಮಹ, ಅದ್ವೈತಿಗಳು ಬಿಂಬ ಪ್ರತಿಬಿಂಬ ಒಪ್ತಾರೆ. ಆದ್ರೆ ಉಪಾಧಿಯಿಂದಾಗಿ ಪ್ರತಿಬಿಂಬ ಬಂತು ಅಂತ ಹೇಳಿದಲ್ಲ, ಪ್ರತಿಬಿಂಬ ಅನ್ನೋ ಭೇದ ಕಾಣಿಸ್ತು ಅಂತ ಹೇಳ್ತಾರೆ. ತೋ ಬಿಂಬ ಪ್ರತಿಬಿಂಬಗಳು ಏನಿಲ್ಲ, ಐಕ್ಯ ಇಲ್ಲ, ಅದನ್ನ ಒಪ್ಕೋಬೇಕು. ಅದನ್ನ ಒಪ್ಕೊಂಡು ತಕ್ಷಣ ಒಂದು ಕತೆ ಮುಗೀತು. ಅಲ್ಲಿ ಏನಿದೆ, ಭೇದ ಇದೆ. ಯಾವಾಗ ಜೀವನನ್ನ ಪ್ರತಿಬಿಂಬ, ಈಶ್ವರನನ್ನ ಬಿಂಬ ಅಂತ ಕರೀತೀರೋ ಆ ಮೊಮೆಂಟಲ್ಲೇ ಇಬ್ರಿಗೆ ಏನು ಸಿದ್ಧ ಆಯ್ತು, ಭೇದ ಸಿದ್ಧ. ಇಟ್ ವೆರಿ ಇಂಪಾರ್ಟೆಂಟ್. ರೂಪಂ ರೂಪಂ, ಇದು ನಾವು ಹೇಳಿದ್ದಲ್ಲ, ವೇದನೇ ಹೇಳಿದ್ರು. ರೂಪಂ ರೂಪಂ ಪ್ರತಿ ರೂಪೋಭೂವ ಅಂತ ಉಪನಿಷತ್ತಿನ ವಾಕ್ಯ. ಉಪನಿಷತ್ ಒಪ್ಪೇ ಹೋಗ್ತಾನ, ಆದ್ರಿಂದ ಬೇರೆ ದಾರಿ ಇಲ್ಲ. ಹೌದು, ಅವನೇ ಇಬ್ರು ಒಂದೇ ಅಲ್ಲ ಅವನ ವಾದ. ಹಾಗೆ ಪ್ರತ್ಯಭಿಜ್ಞ ಅಂತ ಹೇಳ್ತಾರೆ. ಪ್ರತ್ಯಭಿಜ್ಞ ಅಂದ್ರೆ ಏನೋ ನೋಡಿ, ಪ್ರತ್ಯಭಿಜಾನೀಮಹ ಅಂದ್ರೆ ರೆಕಗ್ನಿಷನ್ ಆಫ್ ಐಡೆಂಟಿಟಿ ಅಂತ. ಓ, ಅವರೇ ಇವರು ಅಂತ ಹೇಳಿದಾಗ ಭೇದ ಕಾಣಿಸುತ್ತಾ? ಅಲ್ಲಿ ಭೇದ ಕಾಣಿಸೋದಿಲ್ಲ, ಗೊತ್ತಾಯ್ತಾ? ಅಲ್ಲಿ ಕಾಣೋದೇನೋ ಅಭೇದನೇ ಕಾಣಿಸೋದು. ಆ ಎಕ್ಸಾಂಪಲ್ ಕೊಡ್ತಾನ ಅವನು, ಇಷ್ಟೊಂದು ಕೊಟ್ಟಿದ್ದ ಹಾಗೇನೆ. ಬುದ್ಧ ಶೋಕ ಏನು ಕೊಟ್ಟು ಮಾಡಿದ್ರೀಗ, ಹುಟ್ಟ ಸೂರ್ಯನ ನೋಡಬಾರದು, ಮುಳುಗ ಸೂರ್ಯನ ನೋಡಬಾರದು, ಗೊತ್ತಾಯ್ತಾ? ಆಮೇಲೆ ಮಧ್ಯದ ಸೂರ್ಯನ ನೋಡಬಾರದು, ಗ್ರಹಣ ಬಂದ ನೋಡಿಕೊಡುದು, ನೀರು ನೋಡಿಗಿನ ಸೂರ್ಯನ ನೋಡಬಾರದು. ಆ ಮಾತು ಇಟ್ಕೊಂಡ, ನವಾರಿಸ್ತಂ ಅಂತ ಹೇಳಿದರು. ನೀರು ನೋಡಿಗಿನ ಸೂರ್ಯ, ಸೂರ್ಯನ ಪ್ರತಿಬಿಂಬ, ಅದು ಸೂರ್ಯ ಅಂತ ಕರೆದಿದ್ದಾರೋ ಇಲ್ಲೋ, ಅದು ಬಿಂಬ ಪ್ರತಿಬಿಂಬ ಎರಡು ಒಂದೇ ಅಂತ ವಾದ ಇಟ್ಕೊಂಡ. ಅದಕ್ಕೆ ಸೂರ್ಯ ಅಂತ ಅದಕ್ಕೆ ಉತ್ತರ ಕೊಡ್ತಾರೆ, ಯಾಕೆ ಕರೀತಾರೆ ಉತ್ತರ ಕೊಡ್ತ. ಅವ್ನು ಅಂತ ವಾಕ್ಯ ಇಟ್ಕೊಂಡ್ಬಿಟ್ಟು ಪ್ರೂವ್ ಮಾಡಕ್ ಹೋಗ್ತ. ಅಂತ ವಾಕ್ಯ ಇಟ್ಕೊಂಡು ಹಾಗಿದ್ರೆ ಹೇಳಿದಲ್ಲಪ್ಪ, ಯಾಕಂತ ವ್ಯಕ್ತಿಗಳನ್ನ ನೋಡೋದು, ಅವರು ಮೃತರಾಗಿದ್ರು ಇಲ್ಲ, ಅವರೀಗ ಬಿಂಬ ಪ್ರತಿಬಿಂಬ ಫೋಟೋ ತೋರಿಸೋದು, ಅವ್ರು ಬದುಕಿದ್ದಾರೆ ಅಂತ ವಾದ ಮಾಡೋದು. ಹೇಗೆ ಬಿಂಬ ಪ್ರತಿಬಿಂಬಗಳಿಗೆ ಏನಿಲ್ಲ, ಐಕ್ಯ ಇರೋದ್ರಿಂದ ಪ್ರತಿಬಿಂಬ ಅವರೇನೆ. ಯಾರಾದ್ರು ಜಗತ್ತಲ್ಲಿ ವಾದ ಮಾಡಿದವ್ರು ಇದ್ದಾರ, ಕೊಲೆ ಕೇಸ್ ಆಗ್ತಾ ಇಲ್ಲ, ಸತ್ಯಲ್ಲಿ ನೋಡ್ರಿ ಫೋಟೋ ತೋರಿಸ್ತೀರಿ ಅಂದ್ರೆ ಏನರ್ಥ ಅದಕ್ಕೆ? ಅರ್ಥ ಆಯ್ತಾ? ಆ ರೀತಿ ಒಂದು ಕೇಸು ನಡೆದಿಲ್ಲ ಇವತ್ತಿನವರೆಗೂ. ಅಂದಮೇಲೆ ಇವ್ರ ವಾದ ಕೋರ್ಟ್ಗಳು ನಿಲ್ಲೋದಿಲ್ಲ, ಸೈನ್ಸಲ್ಲಿ ನಿಲ್ಲೋದಿಲ್ಲ, ಲೋಕದ ವ್ಯವಹಾರದಲ್ಲೂ ನಿಲ್ಲೋದಿಲ್ಲ. ಯಾರು ಯಾರ ಸ್ವರೂಪನ? ಜೀವನ ಸ್ವರೂಪ ಅಂದ್ರೆ ಬ್ರಹ್ಮನೇ ಅವನು, ಬ್ರಹ್ಮನೇ ಅವನು. ಪ್ರತಿಬಿಂಬ ಒಂದೇ, ಆದ್ದರಿಂದ ಬಿಂಬ ಪ್ರತಿಬಿಂಬಗಳು ಬ್ರಹ್ಮನೇ. ನ ಕೇವಲ ಉಪಾಧಿ ನಾಶೆ ಪ್ರಮಾಣಾಭಾವ, ನ ಉಪಾಧ್ಯಭಾವೇ ಸ್ಮರಣಾದಿತಿ ಲೋಪಾತ್. ಅದಕ್ಕೆ ಹೇಳಿದ್ರೆ ಉಪಾಧಿ ಕಾರಣ ಕೊಡ್ತಾರೆ. ಯಾವದಾತ್ಮಭಾವಿತ್ವಾತ್, ಉಪಾಧಿ ಎಂಬುದು ಏನದು? ಯಾವದಾತ್ಮಭಾವಿ, ಹಿಂದೆ ಪದ ಬಂದಿತ್ತು ನೆನಪಿದೆಯಾ? ಯಾವದಾತ್ಮಭಾವಿ ಅಂದ ಅಂಥದ್ದೇ ಪದ ಬಂದಿತ್ತು ನೆನಪಿದೆಯೇನ? ಯಾವ ದ್ರವ್ಯ ಭಾವಿ, ಯಾವ ದ್ರವ್ಯ ಇಲ್ಲಿ ಯಾವತ್ ಆತ್ಮ ಅಷ್ಟೇನೆ. ಯಾವ ದ್ರವ್ಯ ಭಾವಿ ಅಂದ್ರೆ ಏನು? ಯಾವತ್ ದ್ರವ್ಯಂ ಭವತಿ ತಾವದಪಿ ಏತದ್ ಭವತಿ ಇತಿ ಯಾವ ದ್ರವ್ಯ ಭಾವಿ. ಒಂದು ವಸ್ತು ಇರೋವರೆಗೂ ಯಾವ್ದಿರುತ್ತೋ ಅದು ಯಾವ ದ್ರವ್ಯ ಭಾವಿ. ಉದಾಹರಣೆಗೆ ಹಾಲಿನ ಬಣ್ಣ ಎಲ್ಲಿವರೆಗೆ ಇರುತ್ತದೆ? ಹಾಲಿನ ಬಣ್ಣ ಹಾಲಿರೋವರೆಗೂ ಇರುತ್ತೆ. ಹಾಲು ಏನದು? ದ್ರವ್ಯ. ಅದರ ಬಿಳಿ ಬಣ್ಣ ಏನದು? ಅದು ಧರ್ಮ. ಆ ಬಿಳಿ ಬಣ್ಣ ಎಲ್ಲಿವರೆಗೂ ಇರುತ್ತೆ? ಹಾಲಿರೋವರೆಗೂ ಇರುತ್ತೆ. ಅದಕ್ಕೆ ಎಂತ ಗುಣ ಅಂತಾರೆ ಅದನ್ನ? ಯಾವ ದ್ರವ್ಯ ಭಾವಿ ಗುಣ. ಯಾವ ದ್ರವ್ಯ ಭಾವಿ ಗುಣಕ್ಕೂ ವಸ್ತುವಿಗೆ ಏನು ಸಂಬಂಧ? ಅಭೇದ. ಹಾಲು ಬಿಸಿ ಇದೆ, ಈಗ ಆ ಬಿಸಿ ಎಷ್ಟೊತ್ತಿರುತ್ತೆ? ಹಾಲಿರೋವರೆಗೂ ಇರೋದಿಲ್ಲ, ಸ್ವಲ್ಪತ್ತಿರುತ್ತಷ್ಟೇ. ಆದ್ರೆ ಎಂತ ಧರ್ಮ ಅದು? ಅಯಾವ ದ್ರವ್ಯ ಭಾವಿ. ಅದು ಅಯಾವ ದ್ರವ್ಯ ಭಾವಿ ಅಂದ್ರೆ ಅನಿತ್ಯ, ಯಾವ ದ್ರವ್ಯ ಭಾವಿ ಅಂದ್ರೆ ನಿತ್ಯ. ಇದೆಲ್ಲ ಎಲ್ಲಿ ಹೇಳಿದ್ರು? ತತ್ವವಿವೇಕ, ತತ್ವವಿವೇಕದ ಕೊನೆ ಹೇಳಿದ್ರಿ ಮಾತು ಬಂದಿತ್ತು. ಖಂಡಿತ ಭೇದ ಐಕ್ಯ ಅಂಚ ಅಂತ ಹೇಳ್ಬೇಕಾದ್ರೆ ತತ್ವವಿವೇಕದ ಕೊನೆ ಬಂದೆ ನೆನಪಿರ್ಬೇಕು. ಭಿನ್ನ ಧರ್ಮ, ಅಭಿನ್ನ ಧರ್ಮ, ಭಿನ್ನಾಭಿನ್ನ ಧರ್ಮ ಅಂತ ಮೂರು ಮಾಡಿದ್ರು. ಅದೆಲ್ಲ ನೆನಪಿದ್ರೆ ಅರ್ಥ ಆಗುತ್ತೆ. ಈಗ ಯಾವದ್ ಆತ್ಮಭಾವಿತ್ವ ಅಂತಂದ್ರೇನು? ಜೀವ ಎಲ್ಲಿವರೆಗೂ ಇರ್ತಾನೋ ಅಲ್ಲಿವರೆಗೂ ಉಪಾಧಿ ಇರುತ್ತೆ ಅಂತ ಹೇಳಿರೋದ್ರಿಂದ ಉಪಾಧಿ ಏನಲ್ಲ, ಈಗ ಏನಲ್ಲ, ನಾಶ ಆಗೋದಿಲ್ಲ. ಭಗ್ನಸ್ಯ ಉಪಾಧ್ಯಭಾವೇ ಸ್ಮರಣಾದಿ ವಿರೋಪಾತ್ ನ ಕೇವಲ ಮೇತಾವತ್ ಉಪಾಧಿ ನಿತ್ಯತ್ವೇ ಪ್ರಮಾಣ ಜಾಸ್ತಿ ಇತ್ಯಾಹ. ಒಂದೇ ಕಾರಣ ದುಃಖ ಇರೋದು, ಏನು ಅಜ್ಞಾನಿಸಿ ಪರೇ ಜ್ಞಾನ ದುಃಖಾತ್ಮಕತ್ವೋಕ್ತೇಶ್ಚ. ಮೊದಲು ಎರಡು ಕಾರಣ ಕೊಡ್ತಾರೆ, ಉಪಾಧಿ ನಿತ್ಯ ಅಂತ ಹೇಳಿ ಒಂದು ಕಾರಣ, ಅನುಭವ ಒಂದು ಕಾರಣ. ಅನುಭವ ಏನು ಕಾರಣ? ಜೀವನಿಗೆ ದುಃಖ ಇದೆಯೋ ಇಲ್ವೋ? ಇದೆ. ಈಗ ಅವನು ಯಾರು? ಅವನು ಪ್ರತಿಬಿಂಬ. ಪರಮಾತ್ಮ ಯಾರು? ಬಿಂಬ. ಅವನಿಗೆ ದುಃಖ ಇದೆಯಾ? ಇಲ್ಲ. ಬಿಂಬ ಪ್ರತಿಬಿಂಬ ಒಂದೇ ಆದ್ರೆ ಏನಾಗಬೇಕಾಗಿತ್ತು? ಎರಡಾಗಬೇಕು. ಇಲ್ಲ, ಜೀವನಿಗೂ ಏನಿರಬಾರ್ದು? ದುಃಖ ಇರಬಾರ್ದು. ದೇವರಿಗೆ ಏನು ಬರಬೇಕು? ದುಃಖ ಬರಬೇಕು. ಬೆಸ್ಟ್ ಬಜೆಟ್. ಅದಕ್ಕೇನು ಉಪಾಯ ಮಾಡ್ತಾನೆ? ಏನು ಉಪಾಯ ಮಾಡ್ತಾನೆ ಗೊತ್ತಾ, ಜೀವನಿಗೆ ಕಾಣೋ ದುಃಖಾದಿಗಳೆಲ್ಲ ಭ್ರಮೆ ಎಂದು ಬಿಡ್ತಾನೆ. ಗೊತ್ತಾಯ್ತಾ, ದೇವರಿಗೆ ಕಾಣೋ ಸುಖ ಎಲ್ಲ ಅದು ಏನದು, ಅದು ಅಲ್ಲ ವ್ಯಾವಹಾರಿಕ, ಅದು ಕೂಡ ಸಗುಣ ಬ್ರಹ್ಮ, ಅದು ವ್ಯಾವಹಾರಿಕ, ಅದು ವ್ಯಾವಹಾರಿಕ ಇದು ಭ್ರಮೆ, ಆದ್ರಿಂದ ಯೋಚನೆ ಇಲ್ಲ ಅಂತ. ಅದಕ್ಕೆ ಆಧಾರ ಕೊಡ್ಬೇಕಲ್ಲ ನೀನು, ಸುಮ್ಮನೆ ಹೇಳ್ಬಿಟ್ಟು ದುಃಖ ಭ್ರಮೆ ಅಂತ ಯಾರೋ ಅರ್ಥ ಗೊತ್ತಿರುತ್ತೆ, ಭ್ರಮೆ ಕೂಡ ಯಾತಕ್ಕೆ ಏನಂತಾರೆ ಅವನು, ಸಿಟ್ಟು ಬರುತ್ತೆ ಅಷ್ಟೇ. ಇವತ್ತು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟು ಅವನಿಗೆ, ಯಾತಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ, ದುಃಖ ಆಗಿದ್ದಕ್ಕೆ. ಅದು ಸುಳ್ಳಾಗಿದ್ರೆ ಯಾಕೆ ಆತ್ಮಹತ್ಯೆ ಮಾಡ್ಕೊತಿದ್ದ ಅವನ, ಸುಳ್ಳು ರೋಗ ಕೊಲ್ಲುತ್ತಾ, ಕೊಲ್ಲೋದಿಲ್ಲ, ಸತ್ಯ ಆಗಿದ್ದಕ್ಕೆ. ಅದ ಆತ್ಮಹತ್ಯೆ ಮಾಡಿಕೊಂಡಿದ್ದು ಸುಳ್ಳು, ಅವರು ಸುಳ್ಳು, ಆತ್ಮ ಮತ್ತೆ ಏನು ಸತ್ಯ ಆಗಿದ್ರೆ. ಅದಕ್ಕೆ ಹೇಳ್ತಾರೆ, ಎಲ್ಲ ಇಲ್ಲ ಎಂಬವನ ನಾಲಿಗೆ ಇಲ್ಲವಾಯಿತಲ್ಲ, ಹಾಗಿದ್ದ ನಾಲಿಗೆ ಸುಳ್ಳು, ನೀವು ಸುಳ್ಳೋದ್ರಬಹುದು, ಎಲ್ಲ ಸುಳ್ಳೋದು, ಏನು ಸತ್ಯ ಯಾವ್ದು ಹಾಕಿದ್ರೆ, ಒಂದಾರ ಸತ್ಯ ಅಂತ ಒಪ್ಪಕಲ್ಲ. ಯಾವ ಉಪಾಧ್ಯ ಭಾವೆ ಅಸ್ತು ತರ್ಹಿ ಉದಾಹೃತಂ ಸ್ಮೃತಿ ವಾಕ್ಯಂ ಬಿಂಬ ಪ್ರತಿಬಿಂಬಯೋಹೋ ಐಕ್ಯ ಪ್ರಮಾಣ ಮಿತ್ಯತಃ. ಅದನ್ನ ಮನುಸ್ಮೃತಿ ಹೇಳಿದ್ವಲ್ರಿ, ನೀರಿನೊಳಗಿನ ಸೂರ್ಯ ಅಂತ ಹೇಳಿಲ್ಲ ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡ್ತೀವಿ, ಪ್ರಶ್ನೆ ಕೇಳು ಉತ್ತರ ಕೊಡ್ತೇವೆ. ಆದರೆ ನೀನು ಸಿದ್ಧಾಂತ ಮಾಡ್ಕೋಬೇಡ, ಅದನ್ನ ಪ್ರಶ್ನೆನೆ ಸಿದ್ಧಾಂತ ಅಂತ ತಿಳ್ಕೊಬೇಡ. ಪ್ರತ್ಯಕ್ಷೇಣ ಭೇದಸ್ಯ ಪ್ರತೀಯಮಾನತ್ವಾತ್. ಆಯ್ತಪ್ಪ, ನಿನ್ನ ಪ್ರಕಾರ ಮನುಸ್ಮೃತಿ ಏನು ಹೇಳಿತ್ತು, ನವಾರಿಸ್ಥಂ, ನೀರಿನೊಳಗಿನ ಸೂರ್ಯನ ನೋಡಬೇಡ ಅಂತ ಹೇಳಿದ್ದಾರೆ. ನೀನೇನು ತಿಳ್ಕೊಂಡು, ನೀರಿನೊಳಗಿನ ಸೂರ್ಯ ಅಂದರೆ ಸೂರ್ಯನ ಪ್ರತಿಬಿಂಬ, ಸೂರ್ಯನ ಪ್ರತಿಬಿಂಬನೇ ಸೂರ್ಯ ಅಂತ ನಿನ್ನ ವಾದ, ಹೌದಲ್ಲ? ಹಾಗಿದ್ರೆ ನೀರು ಹೀಗಂತೀಯ, ಏನಾಯ್ತು ಈಗ? ಹೋಯ್ತು, ಹಾಗೆ ಸೂರ್ಯ ಹೊದ್ದಾಗಿದ್ರೆ ಸೂರ್ಯ ಏನಾಗಿಲ್ಲ, ಇಲ್ಲಿ ಸಿಂಹಾಕ್ಸ್ ಇಲ್ಲಿ ಶೇಕ್ ಆದರೆ ಎರಡು ಒಂದೇ ಆಗಿದ್ರೆ ಏನಾಗಬೇಕಾಗಿತ್ತು, ಅದು ಶೇಕ್ ಆಗಬೇಕಾಗಿತ್ತು, ಇದು ಕಾಣದೆ ಅದು ಕಾಣದೆ ಇರಬಾರ್ದಾಗಿತ್ತು. ಅದು ಅರ್ಥ ಏನು ಅದಕ್ಕೆ, ಇದು ಬೇರೆ. ಇವತ್ತು ಸರೋವರ ನೀರೇ ಒಣಗೋಯ್ತು, ಸೂರ್ಯ ಒಣಗೋಗ್ತಾನ, ಏನರ್ಥ? ಹಾಗೆ ವಾರಿಸ್ತಮ್ಮ ಅಂತ ಯಾತಕ್ಕೆ ಕೇಳಿದ್ರೆ ಕಾರಣ ಕೊಡ್ತೀವಿ. ನಿನ್ನ ಪ್ರಕಾರನೇ ಅದು ಬಿಂಬ ಪ್ರತಿಭೆಗಳು ಒಂದಲ್ಲ ಅಂದಳಕ್ಕೆ ನೀನು ಕೊಟ್ಟ ದೃಷ್ಟಾಂತವೇ ಸಾಕ್ಷಿ. ಹಾಂ, ಅಷ್ಟೇ, ಹೌದು ಹೌದು. ಪ್ರತೀಯಮಾನ ಅಪಿ ಶಬ್ದ ಇತ್ಯನೇನ ಪ್ರತಿ ವ್ಯತ್ಯಭಿಜ್ಞಾಯಾಮ ಇವ ವಚನ ಸ್ವರೂಪೇನ ವಿವಾದೋ ಅಸ್ತಿ ಇತ್ಯಾಹ ವಾರಿಸ್ತಂ ಇತಿ ವಚನಂ ನಾ ಪರಸ್ಯ ಮುಖ್ಯಂ ಸಂಭವತಿ ಅನೌಪಚಾರಿಕೈ ಸಹ ಪಾಠೇಪಿ ಬಾಧಕವಶಾತ್ ಔಪಚಾರಿಕತ್ವಂ ಬ್ರಹ್ಮಜ್ಞಾನೇನ ವಾ ಮುಕ್ತಿ ಇತ್ಯಾದೋ ದುಷ್ಟವಿತಿ. ಹಾಗೆ ಹೇಳಿದರು ನೋಡು, ಅಲ್ಲಿ ಒಂದೇ ಹೇಳಿಲ್ಲ, ನಿಕ್ಷೇತ ಉದ್ಯಂತಮಾದಿತ್ಯಂ ನಾಸ್ತಮ್ಯಂತಂ ಕದಾಚನ ನೋಪರಕ್ತಂ ನವಾರಿಸ್ಥಂ ನ ಮಧ್ಯಂ ನಭಸೋಗತಂ. ಇಷ್ಟು ವಾಕ್ಯ ಇದೆ, ಅದರಲ್ಲಿ ನಿನಗೆ ಬೇಕಾದ ವಾರಿಸ್ತಂ ಒಂದೇ, ಉಳಿದೆಲ್ಲ ಏನದು ನಿನಗೆ ಅಗೇನಿಷ್ಟು, ಅದು ಒಂದು ಬಿಂಬನೇ ಬಂದಿರೋದು, ಪ್ರತಿಬಿಂಬ ಬಂದರೆ ಅಲ್ಲಿ ಮಾತ್ರ ಇದೆ. ಯಾವಾಗಲೂ ಕೂಡ ನಾಲ್ಕು ಸತ್ಯಗಳ ಬಗ್ಗೆ ಒಂದು ಸುಳ್ಳು ಹೇಳಿಬಿಟ್ಟು ಏನಾಗೋದಿಲ್ಲ, ಅದು ಸತ್ಯ ಆಗೋದಿಲ್ಲ. ನಮ್ಮ ಜನ ಟ್ರಿಕ್ ಮಾಡ್ತಾರೆ, ಈ ಕೋಟಾ ನೋಟ್ರು ಮಧ್ಯೆ ಒಂದೊಂದು ಸೇರಿಸಿಬಿಡ್ತಾರೆ, ಅವಾಗ ಏನಾಗುತ್ತೆ, ತೊಗೊಂಡ್ಬಿಡ್ತಾನು. ಆ ಥರ ಟ್ರೈ ಮಾಡಕ್ಕೆ ಟ್ರೈ ಮಾಡ್ತಿದ್ದೆ ನಾನು, ಈಗ ಒಂದು ವಾಕ್ಯ ಇದೆಯಲ್ಲ ಅದನ್ನ ಟ್ರೈ ಮಾಡ್ತೀನಿ ನಾನು ಅಂತ. ಅದಕ್ಕೆ ಹೇಳ್ತಾರೆ ಅದು ಸಿಕ್ಕಾಕೋತಿ ಅದು ಹೇಳಕ್ಕೆ ಬರೋದಿಲ್ಲ. ಶ್ರುತಿ ವಾಕ್ಯ ಸುಳ್ಳು ಅಂತೀರಾ ಅಂದರೆ ಸುಳ್ಳಲ್ಲ, ಅರ್ಥ ನೀವು ಮಾಡ್ಕೊಂಡಿಲ್ಲ ಅಷ್ಟೇ, ಅರ್ಥ ಸರಿಯಾಗಿ ಮಾಡ್ಕೋ ಗೊತ್ತಾಗುತ್ತೆ. ವಾರಿಸ್ತಂಭಿತಿ ವಚನ ನಮ್ಮ ಭರವಸೆ ಮುಖ್ಯಂ ಸಂಭವತಿ, ನೀನು ಮುಖ್ಯ ಅರ್ಥದಲ್ಲಿ ಕೊಡೋದಿಲ್ಲ, ನೀನು ಚೇಂಜ್ ಮಾಡಬೇಕು ಅದನ್ನು. ಅನೌಪಚಾರಿಕೈ ಸಹ ಪಾಠೇಪಿ, ಅನೌಪಚಾರಿಕ ಅಂದರೆ ಔಪಚಾರಿಕವಲ್ಲದ ಅನೌಪಚಾರಿಕ ಅಂದರೆ ಸ್ವಾಭಾವಿಕ ಅಂತ ಅರ್ಥ. ಬಾಧಕವಶಾದ ಔಪಚಾರಿಕತ್ವಂ ಬ್ರಹ್ಮಜ್ಞಾನೇನ ವಾ ಮುಕ್ತಿ ಇತ್ಯಾದೋ ದುಷ್ಟಮಿತಿ ದುಷ್ಟಮಿತಿ. ಒಂದು ಮುಂದೆ ಒಂದು ವಾಕ್ಯ ಬರುತ್ತೆ, ಸರಿ ಇಲ್ಲೇ ಹೇಳ್ತಾರೆ, ಅವಾಗ ಅರ್ಥ ಆಗುತ್ತೆ. ಕೆಲವು ವಾಕ್ಯ ಸತ್ಯವಾಕ್ಯಗಳನ್ನು ಇನ್ನೊಂದು ಮಿಕ್ಸ್ ಮಾಡಿಬಿಡ್ತಾರೆ. ಬ್ರಹ್ಮಜ್ಞಾನೇನ ವಾ ಮುಕ್ತಿ ಪ್ರಯಾಗ ಮರಣೇನ ವಾ ಅಥವಾ ಸ್ನಾನ ಮಾತ್ರೇಣ ಗೋಮತ್ಯಾಂ ಕೃಷ್ಣ ಸನ್ನಿಧೌ. ಇದು ಸ್ಕಂದ ಪುರಾಣದ ವಾಕ್ಯ, ಅಚ್ಚರ ಮುಂದೆ ಕೋಟ್ ಮಾಡ್ತಾರೆ ಅದನ್ನು. ಅಲ್ಲಿ ಮೂರಿದೆ, ಮುಕ್ತಿ ಆಗ್ಬೇಕಾದ್ರೆ ಮೂರು ದಾರಿ ಅಂತ ಹೇಳಿಬಿಟ್ರು. ಒಂದೇನೋ ಬ್ರಹ್ಮಜ್ಞಾನದಿಂದ ಮುಕ್ತಿ, ಅಥವಾ ಪ್ರಯಾಗದಲ್ಲಿ ಸತ್ರ ಮುಕ್ತಿ, ಅಥವಾ ಗೋಮತಿಯಲ್ಲಿ ಸ್ನಾನ ಮಾಡಿದರೆ ಮುಕ್ತಿ. ಮೂರು ವಾಕ್ಯ ಇದೆ ಅದರಲ್ಲಿ. ಏನು ಮೂರು ವಾಕ್ಯಗಳಲ್ಲಿ ಏನೀಗ ಬ್ರಹ್ಮಜ್ಞಾನೇನ ವಾ ಮುಕ್ತಿ ಪ್ರೂವ್ಡ್, ಯೋಚನೆ ಇಲ್ಲ. ದೇರ್ಫೋರ್ ಅದ್ರ ಮಧ್ಯೆ ಬಂದಿರೋದ್ರಿಂದ ಪ್ರಯಾಗದಲ್ಲಿ ಸತ್ರು ಮುಕ್ತಿ ಆಗುತ್ತೆ. ಸೊ ಮಾಡಬಾರದು ಮಾಡಿದೆ ಪ್ರಯಾಗದಲ್ಲಿ ಸತ್ತೋದ, ಏನಾಗಬೇಕು ಅವನಿಗೆ, ಮುಕ್ತಿ ಆಗಬೇಕು. ಇನ್ನೂ ಸಿಂಪಲ್ ಸ್ನಾನ, ಸ್ನಾನ ಒಂದೇ ಸತ್ ಬುಡುಗಾಕಿದ್ರೆ ಮುಗಿದು. ಒಂದು ಸತ್ಯ, ಎರಡೇನವೋ ಬೇರೆ ಅರ್ಥ ಮಾಡ್ಬೇಕು ಅದಕ್ಕೆ. ಆದ್ದರಿಂದ ಅಲ್ಲಿ ಒಂದೇ ಅರ್ಥ ಮಾಡ್ತೀಯ ನೀನೀಗ, ಅದ್ವೈತಗಳು ಅರ್ಥ ಮಾಡಕ್ಕೆ ಬರೋದಿಲ್ಲ, ಯಾಕೆ ಬ್ರಹ್ಮಜ್ಞಾನನೇ ಬೇಕು ಅಂತ ಅವ್ರ ವಾದ. ಅವೆರಡು ಒಪ್ತಿ ಒಪ್ಪದೆ, ಪ್ರತಿ ದಿನ ಒಪ್ತಿ ಹಾಗಿದ್ರೆ ವಾರಿಸ್ತಂ ಒಪ್ಪಾರ್ದು ಆಗಿದ್ರು. ಎರಡು ಜೊತೆಗೆ ಮೂರನೇದು ಬಂದಾಗ ಇವತ್ತು ಒಂದು ಸರಿ ಎರಡು ಸುಳ್ಳು ಇದ್ದಾಗ ನೀನು ಮೂರನ್ನು ಒಂದೇ ರೀತಿ ಒಪ್ತಿಯ ಒಪ್ಪಲಿಲ್ಲ, ಅದು ಬೇರೆ ಇದು ಬೇರೆ ಅಂತ ಹೇಳ್ತೆ. ಇದನ್ನು ಹಾಗೆ ಮಾಡಬೇಕು ಹೊರತು ಬೇರೆ ಅಲ್ಲ. ಏನು ಮಾಡಬೇಕು ಅಂತ ತೋರಿಸ್ತಾರೆ. ಇತ್ತು ಬ್ರಹ್ಮಜ್ಞಾನೇನ ವಾ ಮುಕ್ತಿ, ಅದು ಮುಂದಿನ ವಾಕ್ಯ. ಮುಂದೆ ಅಂದರೆ ಎರಡು ಮೂರನೇ ಅಧ್ಯಾಯದಲ್ಲಿ ಬರುತ್ತೆ. ಇತ್ಯಾದೋ ದುಷ್ಟಮಿತಿ ಅಂದರೆ ಅಲ್ಲಿ ಆ ವಾಕ್ಯ ಇಟ್ಕೊಂಡು ಏನು ಮಾಡ್ತಾರೆ ಕೆಲವರು ಅಂದರೆ, ಮೋಕ್ಷಕ್ಕೆ ಬ್ರಹ್ಮಜ್ಞಾನನೂ ಒಂದು ಸಾಧನ, ಇವು ಸಾಧನ ಅಂತ ಹೇಳಿರೋದ್ರಿಂದ ನಾವು ಬ್ರಹ್ಮಜ್ಞಾನ ಬೇಕಾಗಿಲ್ಲ, ಏನು ಸಾಕು, ಇವೆರಡೇ ಸಾಕಾದ್ದರಿಂದ ಜ್ಞಾನವಿಲ್ಲದೆ ಮೋಕ್ಷಕ್ಕೆ ಹೋಗ್ತೇವೆ ಅಂತ ತಿಳ್ಕೊಂಡು ವಾದ ಮಾಡೋರು ಇದ್ದಾರೆ. ಅವ್ರಿಗೆ ಉತ್ತರ ಕೊಡಲಿಕ್ಕೆ ಆ ಶ್ಲೋಕ ಹಾಕಿ ಉತ್ತರ ಕೊಟ್ಟರು ಆಚಾರ್ಯರು. ಅದು ಮುಂದೆ ಡೀಟೇಲಾಗಿ ಬರೋದ್ರಿಂದ ಅಲ್ಲಿ ನೋಡಿದರೆ ಸಾಕು. ದೃಷ್ಟಾಶ್ಚ ತೇ ಭಾಗ ಭಗವತೋ ಭಿನ್ನಾನಾರದೇನ. ಎಷ್ಟು ಒಳ್ಳೆಯದನ್ನು ಕೊಡ್ತಾರೆ ನೋಡಿ. ದೃಷ್ಟಾಶ್ಚ ತೇ ಭಗವತೋ ಭಿನ್ನ ನಾರದೇನ. ನಾರದರು ಸ್ಪಷ್ಟವಾಗಿ ಮುಕ್ತರಾದ ಜೀವರನ್ನು ಏನಂತ ಕಂಡಿದ್ದಾರೆ, ಬೇರೆ ಅಂತ ಕಂಡಿದ್ದಾರೆ. ಐ ಕೇಳಿ ಬಂತೀಗ ಗೊತ್ತಾಯ್ತಾ? ಹೋಗಿ ನೋಡಿ ಬಂದವರಿದ್ದಾರೆ, ಮುಕ್ತಿನ ನೋಡಿದವರಿದ್ದಾರೆ. ಅದರಲ್ಲಿ ಜೀವ ಮುಕ್ತರಾದವರು ಏನಾಗಿಲ್ಲ, ಬ್ರಹ್ಮೈಕ್ಯ ಹೊಂದಿಲ್ಲ. ಅದಕ್ಕೆ ನಾರದ ಮುನಿಗಳು ದೃಷ್ಟಾಂತ ಕೊಟ್ರು. ದೃಷ್ಟಾಸ್ತ್ಯತೆ ಭಗವತೋ ಭಿನ್ನ ನಾರದೇನ ಪ್ರತಿಶಾಖಂ ಚ ಏಕಥಾ ಸ ಏಕಥಾ ಇತ್ಯಾದಿಷು ಭೇದೇನ ಪ್ರತೀಯಂತೆ. ಪ್ರತಿಶಾಖ, ಪ್ರತಿಶಾಖ ಅಂದರೆ ಪ್ರತಿ ವೇದದ ಶಾಖೆಗಳಲ್ಲೂ ಕೂಡ ಸ ಏಕಥಾ. ಪರಮಾತ್ಮನ ವಿಚಾರ ಹೇಳಬೇಕಾದ್ರೆ ಅವನೊಬ್ಬನೇ ಅನಂತ ರೂಪ ತಗೊಂಡ್ರು ದೇವರು ಏನಾಗಿದ್ದಾನೆ, ಒಬ್ಬನೇ ಆಗಿದ್ದಾನೆ. ಮತ್ಸ್ಯಾದಿ ಅನಂತ ಅನಂತ ರೂಪ ಇದೆ, ಆದರೆ ಎಲ್ಲ ರೂಪಗಳು ದೇವರೇ. ಅನಂತ ಅನಂತ ಜೀವರಿದ್ದಾರೆ, ಅವರು ದೇವರಲ್ಲ. ಡಿಫ್ರೆನ್ಸ್ ಗೊತ್ತಾಯ್ತಾ? ಪರಮಾತ್ಮ ರೂಪಗಳು ಅನಂತ ಅನಂತ, ರೂಪಗಳಿಗೂ ಪರಮಾತ್ಮ ಏನು ಸಂಬಂಧ, ಅಭೇದ. ಆದರೆ ಜೀವರು ಅನಂತ, ಆದರೆ ಜೀವರಿಗೂ ಪರಮಾತ್ಮ ಏನು ಸಂಬಂಧ, ಜೀವರಿಗೆ ಭೇದ. ಅದಕ್ಕೆ ಹೇಳುತ್ತೆ ಪ್ರತಿ ಶಾಖ, ಪ್ರತಿ ವೇದದ ಶಾಖೆಯಲ್ಲೂ ಕೂಡ ಪರಮಾತ್ಮ ಅನೇಕ ರೂಪ ತಗೊಂಡ ಅಂಥೇಳಿ. ಅದು ರೂಪಗಳು, ಪ್ರತಿಬಿಂಬಗಳಲ್ಲವು, ಏನವು ರೂಪಗಳೇ. ಜೀವರೇನವರು ಪ್ರತಿಬಿಂಬ, ಆದ್ದರಿಂದ ಭೇದ ಇದೆ. ಭೇದೇನ ಪ್ರತೀಯಂತೆ ವಿರೋಧೇತು ಯುಕ್ತಿ ಮತಾಮೇವ ಬಲವತ್ವಂ ಯುಕ್ತ ಯಶ್ಚಾತ್ರೋಕ್ತಾಹ ಮಗ್ನಶಿ ಇತ್ಯಾದಯ ಅಥೋ ಜಲೆ ಜಲ ಏಕೀಭಾವವತ್ ಏಕೀಭಾವ ಯುಕ್ತಯಶ್ಚ. ಯಾವಾಗಲೂ ಕೂಡ ವಿರೋಧೇತು ಯುಕ್ತಿಮತಾಮೇವ ಬಲವತ್ವಂ, ಎರಡು ವಾಕ್ಯಗಳಿವೆ ಅಂತ ತಿಳ್ಕೊಂಬೋಣ. ಪರಸ್ಪರ ವಿರೋಧ ಬಂದಾಗ ಒಂದು ವಾಕ್ಯಕ್ಕೆ ಯುಕ್ತಿಯ ಸಪೋರ್ಟ್ ಇದೆ, ಇನ್ನೊಂದು ವಾಕ್ಯಕ್ಕೆ ಯುಕ್ತಿಯ ಸಪೋರ್ಟ್ ಇಲ್ಲ. ಅವ ಯಾವ ವಾಕ್ಯ ಪ್ರಬಲ? ಸಪೋರ್ಟೆಡ್ ಬೈ ಯುಕ್ತಿ ಪ್ರಬಲ. ಅರ್ಥ ಆಯ್ತಾ? ಇವತ್ತು ಜೀವ ಪ್ರತಿಬಿಂಬ, ಪರಮಾತ್ಮ ಬಿಂಬ. ಆದರೆ ಪರಮಾತ್ಮನನ್ನ ಎರಡೂ ಬಿಂಬಗಳಿಗೂ, ಬಿಂಬ ಪ್ರತಿಬಿಂಬ ಭೇದ ಹೇಳಿದಾಗ ಯುಕ್ತಿಯ ಸಪೋರ್ಟ್ ಇದೆ, ಅಭೇದ ಹೇಳಿದ್ರೆ ಸಪೋರ್ಟ್ ಇದೆ. ಏನು ಸಪೋರ್ಟ್ ಇದೆ ಅಂದರೆ ಯುಕ್ತ ಎಷ್ಟ ಅತ್ರೋಕ್ತಾಹ ಭಗ್ನಶಿ ಇತ್ಯಾದಯ. ಜೀವನಿಗೆ ಅಜ್ಞಾನ ಇದೆ, ಪರಮಾತ್ಮನಿಗೆ ಅಜ್ಞಾನ ಇಲ್ಲ. ಅಂದರೆ ಅಜ್ಞಾನ ಎಂಬುದು ಭೇದ ಇದ್ದಾಗ ಕೊಡುತ್ತೋ ಭೇದ ಇಲ್ದಾಗ ಕೊಡುತ್ತೋ? ಆದ್ದರಿಂದ ಯುಕ್ತಿ ಅದು ಜಲೆ ಅಥೋ ಜಲೆ ಜಲೈಕಿ ಭಾವಪದೇಕಿ ಭಾವ. ಹಾಗಿದ್ದರೆ ಮುಕ್ತರಾಗ್ತಾರೆ ಅಂತ ಹೇಳ್ತಾರಲ್ಲ ದೇವನ ಎಲ್ಲರೂ ಹೇಳಿ, ಪರೇವೇ ಸರ್ವ ಏಕೀಭವಂತಿ ಉಪನಿಷತ್ತಿನ ವಾಕ್ಯ. ಪರಮಾತ್ಮನ ಎಲ್ಲ ಒಂದಾಗಿ ಬಿಡ್ತಾರೆ ಅಂತ ವಾಕ್ಯ ಇದೆಯಲ್ಲ, ಅಂದರೆ ಆ ವಾಕ್ಯ ಸರಿಯಾಗಿದೆ, ತಪ್ಪರ್ಥ ಮಾಡಿಕೊಂಡಿದ್ದೆ ಅಷ್ಟೆ. ಜಲೆ ಜಲೈಕಿ ಭಾವವತ್ ಏಕೀಭಾವ. ನೀರಿನೊಳಗೆ ನೀರು ಹಾಕಿದಾಗ ಒಂದಾಯಿತು ಅಂತ ಕರೀತಾರೆ, ಆ್ಯಕ್ಚುಲಿ ಒಂದಾಗಿದೆಯಾ ಅದು? ಆಗಿಲ್ಲ. ಆದರೆ ಕರೆಯೋದು ಒಂದಾಯಿತು ಅಂತ, ಒಂದಾಗಿಲ್ಲ ಅದು, ಒಂದಾಗಿಲ್ಲ ಗುರುತ್ಕೊಳ್ತಾರೆ. ಒಂದಾಗಿಲ್ಲ ಅದಕ್ಕೆ ಏನು ಗುರುತು? ಒಂದು ಲೋಟ ನೀರು ಎರಡು ಲೋಟ ನೀರು ಹಾಕಿದರೆ ಐಕ್ಯ ಆಗೋದ್ರೆ ಒಂದೇ ಲೋಟ ಆಗಬೇಕಾಯ್ತು, ಏನಾಯ್ತು? ಎರಡು ಲೋಟ ಆಯ್ತಲ್ಲ. ಈ ರೀತಿ ನೀರಿಗೆ ನೀರು ಹಾಕೋದ್ರಿಂದ ಗೊತ್ತಾಯ್ತಾ? ಅವನು ಹಾಲಿಗೆ ನೀರು ಹಾಕ್ತಾನೆ, ಹಾಲಿಗೆ ನೀರು ಹಾಕಿದಾಗ ಅದು ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ? ನೀರು ಹಾಲೇ ಆಗೋದಾಗಿದ್ರೆ ಒಂದು ಲೋಟ ಹಾಲಿಗೆ ಒಂದು ಲೋಟ ನೀರು ಹಾಕಿದರೆ ಏನಿರ್ಬೇಕಲ್ಲಿ? ಒಂದು ಲೋಟ ನೀರು ಹಾಲಾಗಿಬಿಡ್ತಲ್ಲ, ಒಂದು ಲೋಟ ಹಾಲಾಗಬೇಕಾಗಿತ್ತು ಅಷ್ಟೆ. ಎರಡು ಲೋಟ ಆಯ್ತು, ಅದಕ್ಕೆ ನೀರು ಹಾಕಿ ಮರದಲ್ಲಿ ನೀರು ಹಾಕಿ ಬರ್ತಿದ್ದ ಅವನು. ಹಾಲಿ ನೀರು ಹಾಕಿದ ಐಕ್ಯ ಆಗ ಯಾರು ನೀರು ಹಾಕಿ, ನೀರು ಬೇರೆ ವೇಸ್ಟ್ ಜೊತೆಗೆ ಆ ಕಷ್ಟ ಬೇರೆ. ಆ ಡಬಲ್ ಎರಡು ಲೋಟ ಹಾಲು ಮಾಡ್ತಾನವ್, ಅದು ಆ್ಯಕ್ಚುಲಿ ಹಾಲಲ್ಲ, ಹಾಲಿನ ಆಭಾಸ ಗೊತ್ತಾಗದಂತೆ ಮಾಡ್ತಾನೆ. ಅಂದರೆ ಹಾಲು ನೀರು ಬೆರೆಸೋನಿಗೂ ಕೂಡ ಹಾಲಿಗೆ ಒಂದು ಟ್ರಿಕ್ ಗೊತ್ತಿದೆ. ಏನು ಗೊತ್ತಿದೆ? ಐಕ್ಯ ಆಗೋದಿಲ್ಲ ಅಂತ ಗೊತ್ತಿದೆ ಅವ್ರಿಗೆ ಗೊತ್ತ. ಅಂಥದ್ದು ನಿನಗೆ ಗೊತ್ತಿಲ್ಲ ಅಂದರೆ ಹಾಲು ಮಾರೋಣ ನಿನಗಿಂತ ವಾಸಿಯಲ್ಲ ಅಂತ ಅರ್ಥ. ಹಾಲು ಮಾರೋಣ ದೊಡ್ಡ ವೇದಾರ್ಥಿ, ನಿನಗೆ ಗೊತ್ತೇ ಇಲ್ಲ ಅದು. ಜಲೆ ಅದು ಜಲೇ ಜಲೈಕಿ ಭಾವವತೇಕಿ. ನೀರಿನಲ್ಲಿ ನೀರು ಹಾಕಿದಾಗ ನಮಗೇನಾಗುತ್ತೆ ಅಂದರೆ ನೀರು ಹೆಚ್ಚಾಗಿದ ತಕ್ಷಣ ಗೊತ್ತಾಗೋದಿಲ್ಲ. ಅರ್ಥ ಆಯ್ತಾ? ಈಗ ಅಲ್ಲಿ ಎಲ್ಲಿ ಗೊತ್ತಾ? ಉದಾಹರಣೆಗೆ ಒಂದು ಹಂಡೆ ತುಂಬ ನೀರಿದೆ, ದೊಡ್ಡ ನೀರಿದೆ, ಒಂದು ಚಮಚ ನೀರು ಹಾಕ್ತಾರೆ, ಅವಾಗ ಏನು ಗೊತ್ತಾಗಲ್ಲ ನಿಮಗೆ? ಏನು ಗೊತ್ತಾಗೋದಿಲ್ಲ, ಜಾಸ್ತಿ ಆಗಿ ಗೊತ್ತಾಗೋದಿಲ್ಲ. ಆದರೆ ಇನ್ನೊಂದು ಹಂಡೆ ನೀರು ಹಾಕಿದ್ರೆ ಗೊತ್ತಾಗುತ್ತೆ. ಆದರೆ ಅಲ್ಲಿ ಸೈಂಟಿಫಿಕಲಿ ಏನಾಗಿದೆ ಅದು? ಜಾಸ್ತಿ ಆಗಿದೆ. ಅರ್ಥ ಆಯ್ತಾ? ಅದೆಲ್ಲ ಮುಂದೆ ಡೀಟೇಲ್ ಆಗಿ ಹೇಳ್ತಾ ಈ ಎಕ್ಸಾಂಪಲ್ ಇಟ್ಕೊಂಡು ಮೋಸ ಮಾಡ್ತಾರೆ ಅವರು. ನೀರಿನಲ್ಲಿ ನೀರು ಹಾಕಿದ ಸಮುದ್ರದಲ್ಲಿ ಸೇರಿದ ನದಿ ಹೇಗೆ ಸಮುದ್ರನೇ ಆಗಿಬಿಡುತ್ತೋ ಅರ್ಥ ಆಯ್ತಾ? ಆ ರೀತಿ ಉತ್ತರ ಕೊಟ್ಟು ಮೋಸ ಮಾಡ್ತಾರೆ. ಸಮುದ್ರ ಆಗೋದಿಲ್ಲ ಅದು, ನದಿ ನೀರು ಸಮುದ್ರ ಸೇರಿದ ಮೇಲೆ ಏನಾಗಿರುತ್ತೆ? ನದಿ ನೀರೇನೇ ಸಮುದ್ರ ನೀರು, ಸಮುದ್ರ ನೀರೇನೆ. ತುಂಬ ಇಂಪಾರ್ಟೆಂಟ್ ಅದು, ಅದು ಮುಂದೆ ಬರುತ್ತೆ, ಎಲ್ಲ ಹೇಳ್ತಾರೆ. ಹೌದು. ಏಂ ಶುಕಾದೀನಾಮಿತ್ಯುಕ್ತಂ ಪ್ರತ್ಯಕ್ಷಂ ಉಪಪಾದಿತಂ ಅಧುನಾ ಆಸ್ತಾಂ ತಾವತ್ ಉಪಪಾದನ ಸಾಪೇಕ್ಷಂ ಪ್ರತ್ಯಕ್ಷಂ ತನ್ನಿರಪೇಕ್ಷಂಚ ಅಸ್ತೀತ್ಯಾ ದೃಷ್ಟಾಶ್ಚ ಇತಿ. ಏಂ ಶುಕಾದೀನಾಮಿತ್ಯುಕ್ತಂ ಪ್ರತ್ಯಕ್ಷಂ ಉಪಪಾದಿತಂ. ಹಿಂದೆ ಶುಕಾದಿಗಳ ಪ್ರತ್ಯಕ್ಷ ಹೇಳಿದ್ದೇವೆ ನಾವೀಗ. ಅಧುನಾ ಆಸ್ತಾಂ ತಾವದ್ ಉಪಪಾದನ ಸಾಪೇಕ್ಷಂ ಪ್ರತ್ಯಕ್ಷಂ ತನ್ನಿರಪೇಕ್ಷಂ ಚಾಸ್ತೀತ್ಯಾ ದುಷ್ಟಾಶ್ಚ ಇತಿ. ಯುಕ್ತಿಯಿಂದ ಹೇಳೋದು ಬೇಡ, ನಿರಪೇಕ್ಷ ಯುಕ್ತಿಯನ್ನು ಬಿಟ್ಟು ದುಷ್ಟಾಶ್ಚ. ನಾರದ ಡೈರೆಕ್ಟ್ ಕಂಡುಬಿಟ್ಟಿದ್ದಾರೆ ಯಾರನ್ನ? ಮುಕ್ತರಲ್ಲಿ ಭೇದ ಇರೋದಿಲ್ಲ. ಅಂದರೆ ಮುಕ್ತ ಜೀವರಿಗೂ ಪರಸ್ಪರ ಭೇದ, ಮುಕ್ತರಿಗೂ ಪರಮಾತ್ಮನಿಗೂ ಭೇದ. ಮುಕ್ತಾನಾಂ ಪರಮಾಗತಿ ವಿಷ್ಣು ಸಹಸ್ರನಾಮ. ಮುಕ್ತರಿಗೆ ಪರಮಗತಿ ನಾರಾಯಣ, ಮುಕ್ತರಿಗೆ ಪರಮಗತಿ ನಾರಾಯಣ ಅಂದಮೇಲೆ ಮುಕ್ತರು ನಾರಾಯಣ ಆಗಿದ್ದಾರೋ ಇಲ್ವೋ? ಆಗಿಲ್ಲ, ಗತಿ ನಾರಾಯಣ ಆಗಿರ್ಬೇಕು. ನಾರಾಯಣ ಮೇಲೆ ಇದ್ದಾರೆ, ಕೆಳಗೆ ಇದ್ದಾರೆ. ಇವರು ಮುಕ್ತಾನ ಬಹುವಚನ ಇರೋದ್ರಿಂದ ಮುಕ್ತರು ಅನಂತ ಇರಬೇಕಾದ್ರೆ ಮುಕ್ತರಿಗೆ ಪರಸ್ಪರ ಏನಿದೆ ಇಲ್ಲಿ? ಭೇದ ಇದೆ. ಇವೆಲ್ಲ ನೋಡಿರ್ಬೇಕು. ಅದು ವಿಷ್ಣು ಸಹಸ್ರ ನಿತ್ಯ ಹೇಳ್ತಿದ್ರೆ ಅದ್ವೈತಕ್ಕೆ ವಿರುದ್ಧ. ಅದು ಅಲ್ಲಿ ಪ್ರತಿಯೊಂದು ನಾಮನು ಅದ್ವೈತನ ಖಂಡನೆ ಮಾಡೋದೆ. ತೇ ನಿವೃತ್ತ ಸಕಲ ಕರ್ಮಾಣು ಮುಕ್ತಾಹ ಏತಚ್ಚ ಮೋಕ್ಷ ಧರ್ಮೇ ಸ್ಪಷ್ಟ ಮುಕ್ತಂ. ಇದು ಎಲ್ಲಿ ಬಂದಿದೆ ಕಥೆ ಅಂದರೆ ಮೋಕ್ಷ ಧರ್ಮದಲ್ಲಿ ಬಂದಿದೆ ಅಂತ ಹೇಳಿದ್ರು. ಮಹಾಭಾರತ ಮೋಕ್ಷ ಧರ್ಮದಲ್ಲಿ ಬಂದಿದೆ, ಅಲ್ಲಿ ನೋಡ್ಕೊಳ್ಳಿ ಅಂತ ಅರ್ಥ. ಪ್ರಾಕ್ ಮುಕ್ತೇಶ್ವರ ಭೇದೇ ಸ್ಮೃತಿ ಉದಾಹೃತ. ಹಿಂದೆ ಸ್ಮೃತಿಯನ್ನು ಉಲ್ಲೇಖ ಮಾಡಿದ್ವಿ, ಶ್ರುತಿಯನ್ನೇ ಹೇಳಿದ್ದೇವೆ. ಪ್ರತಿ ಶಾಖಂಚೈ, ಪ್ರತಿ ವೇದದ ಶಾಖೆಯಲ್ಲೂ ಭೇದನೆ ಹೇಳಿದ್ದಾರೆ. ನಾನು ಭೇದ ಏವ ಅಭೇದೇಪಿ ಪರೇ ಅವ್ಯಯೇ ಸರ್ವ ಏಕೀಭವಂತಿ ಇತ್ಯಾದಿ ವಾಕ್ಯಾನಿ ಸಂತಿ. ಈ ವಾಕ್ಯ ಇದೆಯಲ್ಲ, ಪರೇ ಅವ್ಯಯೇ ಸರ್ವ ಏಕೀಭವಂತಿ, ಅವ್ಯಯನಾದ ಪರಮಾತ್ಮನಲ್ಲಿ ಎಲ್ಲರೂ ಒಂದಾಗಿ ಬಿಡ್ತಾರೆ ಅಂತ ವಾಕ್ಯ ಇದೆಯಲ್ಲ ಅಂದರೆ ಆ ವಾಕ್ಯ ಇದೆ, ಅರ್ಥ ಮಾಡ್ಕೋಬೇಕಷ್ಟೆ. ತತ್ ಕಥಂ ನಿರ್ಣಯ, ನೀವು ಹೀಗೆ ಹೇಳ್ತೀರಿ ಆ ವಾಕ್ಯ ಹಾಗೆ ಹೇಳುತ್ತೆ, ಏನು ಮಾಡಬೇಕು ಅಂದರೆ ಇತ್ಯತಃ ಸಾಮಾನ್ಯ ನ್ಯಾಯಂ ತಾವದಾಹ. ಸಾಮಾನ್ಯ ನ್ಯಾಯ ಅಂದ್ರೇನು? ಆರ್ಡಿನರಿ ಅಂತ ಅರ್ಥ. ಜನರಲ್ ಜಸ್ಟಿಸ್, ಜನರಲ್ ಸ್ಟೇಟ್ಮೆಂಟ್ ಏನಿದೆ? ವಿರೋಧೇತು, ವಿರೋಧ ಬಂದಾಗ ಏನು ಮಾಡಬೇಕು? ಯಾವಾಗಲೂ ಯುಕ್ತಿ ಯಾವುದಕ್ಕೆ ಸಪೋರ್ಟ್ ಮಾಡುತ್ತೋ ಅದನ್ನು ಒಪ್ಪಬೇಕು, ಉಳಿದನ್ನು ಅದು ತಕ್ಕಂತೆ ಅರ್ಥ ಮಾಡಬೇಕು. ಬಲವದ್ ವಿರೋಧೇನ ದುರ್ಬಲಂ ಬಾಧತೆ ಇತಿ ಭಾವ. ಯುಕ್ತಿ ಇದ್ದಿದ್ದು ಬಲವತ್ತಾಯಿತು, ಯುಕ್ತಿಯಲ್ಲಿ ದುರ್ಬಲ ಆಯಿತು. ಸೊ ಪ್ರಬಲ ದುರ್ಬಲರಲ್ಲಿ ಯಾರಿಂದ ಯಾರಿಗೆ ಬಾಧ? ದುರ್ಬಲರಿಗೆ ಬಾಧ. ಯುಕ್ತಿ ಇರೋದು ಪ್ರಬಲವಾದ್ದರಿಂದ ಯುಕ್ತಿಯರ ಮಾತು ಪ್ರಬಲ ಮಾಡಿಕೊಂಡು ಭೇದ ಹೇಳಬೇಕೆ ಹೊರತು ಆ ಭೇದ ಹೇಳಬಾರದು. ತತ ಕಿಂ ಪ್ರಕೃತಿ ಇತ್ಯತಃ ಯುಕ್ತಯಸ್ತಿ. ಇಲ್ಲಿ ಯುಕ್ತಿ ಹೇಳಿದ್ದೇವೆ ನಾವೀಗ. ಅತ್ರ ಭೇದ ಪಕ್ಷೆ ಉಪಲಕ್ಷಣಮೇ ತತ್ ಪ್ರತ್ಯಕ್ಷಾನುಕೂಲ್ಯಂಚ ಭೇದವಾಕ್ಯಾನಾಂ ಪ್ರಾಬಲ್ಯಾಯ ಗ್ರಾಹ್ಯಂ. ಭೇದವಾಕ್ಯಕ್ಕೆ ಯುಕ್ತಿಗಳಷ್ಟೇ ಅಲ್ಲ, ಚಕಾರದಿಂದ ಇನ್ನೂ ಇದೆ, ಯುಕ್ತಯಶ್ಚ ಇದೆ. ಚಾಶಬ್ದ ಪ್ರತ್ಯಕ್ಷಾದಿಗಳು ಪ್ರಮಾಣ, ಪ್ರತ್ಯಕ್ಷ ಅನುಮಾನ ಎಲ್ಲ ಯಾವ್ದು ಸಪೋರ್ಟ್ ಮಾಡುತ್ತೆ? ಭೇದನ ಹೊರತು ಅಭೇದವನ್ನಲ್ಲ. ಪ್ರಾಬಲ್ಯಾಯ ಗ್ರಾಹ್ಯಂ ತರ್ಹಿ ಏಕೀಭವಂತಿ ಇತ್ಯಸ್ಯ ಕಾಗತಿ ಇತ್ಯತಃ ಅತ ಇತಿ. ಉಭಯತ್ರ ಏಕೀಭಾವ ಶಬ್ದೇನ ತದ್ವಾದಿ ವಾಕ್ಯಂ ಗೃಹ್ಯತೆ ಸ್ಥಾನೈಕ್ಯ ವಿಷಯೈಕ್ಯ ವಾಕ್ಯಾದಿತ್ಯರ್ಥ ವಾಕ್ಯಮಿತ್ಯರ್ಥ ಏಂಚ ರೂಢಲಕ್ಷಣ ಇತಿ ನ ಪ್ರಯೋಜನ ಅನ್ವೇಷಣೀಯಮಿತಿ ದೃಷ್ಟಾಂತೋಕ್ತಿ. ಇಲ್ಲೇನು ಹೇಳ್ತಾರೆ ಅಂದರೆ ಏಕೀಭಾವ ಅಂತ ಹೇಳಿದರೆ ಜಲೇ ಜಲೈಕೀಭಾವವತ್ ಏಕೀಭಾವ, ನೀರಿನಲ್ಲಿ ನೀರು ಸೇರಿದಂತೆ ಒಂದಾಗೋದು ಅಂದರೆ ಸಿಮಿಲರ್ ಆಗೋದು ಅಂತ ಅರ್ಥ, ಮತ್ತೆ ಜೊತೆಗಿರೋದು ಅಂತ ಅರ್ಥ, ಹೊರತು ಒಂದೇ ಆಗೋದು ಅಂತ ಅರ್ಥ ಅಲ್ಲ ಅಂತ ತಿಳಿಸಿದರು. ಆಗ ಒಂದು ಪ್ರಶ್ನೆ ಬರುತ್ತೆ, ಇದಕ್ಕೆ ರೂಢ ಲಕ್ಷಣ ಅಂತ ಹೆಸರು. ಜಲದಲ್ಲಿ ಜಲ ಹಾಕಿದಾಗ, ನೀರಲ್ಲಿ ನೀರು ಹಾಕಿದಾಗ ನೀರೇ ಆಗಿಬಿಡ್ತು ಅಂತ ಕರಿಬೇಕಾದ್ರೆ ಏನರ್ಥ ಅದಕ್ಕೆ? ರೂಢ ಲಕ್ಷಣ. ರೂಢ ಲಕ್ಷಣ ಅಂದರೆ ನೀರಾಗಿಲ್ಲ, ನೀರಿನಂತೆ ಕೂಡಿಕೊಂಡಿದೆ. ಒಂದು ಉದಾಹರಣೆ ನಮ್ಮಲ್ಲಿ ಪುಣ್ಯಕ್ಕೆ ಅದ್ವೈತದ ಮಾತು ಒಪ್ಕೊಂಡ್ಬಿಟ್ರೆ ಏನಾಗುತ್ತೆ? ಈಗ ಒಬ್ಬನು ಮೈಲಿಗೆ ನೀರಿದೆ, ಮಡಿ ನೀರಿದೆ, ಮಡಿ ನೀರು ಮೈಲಿ ನೀರು ಹಾಕಿಬಿಟ್ಟ, ಅದೇನಾಗಬೇಕು ಆ ಪ್ರಕಾರ? ಅದು ಮಡಿ ಆಗಬೇಕು. ಪುಣ್ಯಕ್ಕೆ ಆ ರೀತಿ ಯಾರು ಮಾಡಿಕೊಂಡಿಲ್ಲ, ಗೊತ್ತಾಯ್ತಾ? ಏನಾಯ್ತು ಅಂತಾರೆ ಅದನ್ನ? ಮಡಿಯ ಮೈಲಿಗೆ ಆಯ್ತು ಅಂತಾರೆ ಹೊರತು ಏನನ್ನೋದಿಲ್ಲ, ಮಡಿ ಆಯ್ತು ಅಂಬೋದಿಲ್ಲ. ಅದೇ ರೀತಿ ಮಡಿ ನೀರಿ ಮೈಲಿ ನೀರು ಹಾಕಿದಾಗ ಆಗಲೂ ಕೂಡ ಅದು ಎರಡು ಬೈಲಿಗೆ ಆಗೋದು. ಮಡಿ ನೀರಿಗೆ ಬೈಲಿಗೆ ಹಾಕಿದ್ರು ಬೈಲಿಗೆ, ಇದಕ್ಕೆ ಅದಕ್ಕೆ ಹಾಕಿದ್ರಷ್ಟೇ ಇದಕ್ಕೆ ಮಡಿ ಆಗಲ್ಲ. ಈ ಮಧ್ಯೆ ನಮ್ಮಲ್ಲಿ ಭಾರಿ ಜನ ವಾದ ಮಾಡೋರಿದ್ದಾರೆ, ಅದು ನಮ್ಮವರೇ ಉಪನ್ಯಾಸ ಹೇಳಿಬಿಡ್ತಾರೆ ನೋಡಿ. ಲಾಜಿಕ್ ಅದು, ನಾವು ಯಾರೋ ದಡ್ಡ ಕೇಳೋ ಲಾಜಿಕಲ್ಲಿ ಅಪ್ಲೈ ಮಾಡಿಬಿಡ್ತಾರೆ. ಏನಂತ ಗೊತ್ತಾ? ಒತ್ತು ನೀವು ಏನು ತಿಳ್ಕೊಂಡಿದ್ದೀರಿ? ಈಗ ಮಡಿಯ ಒಂದು ಪದಾರ್ಥ ಮತ್ತೊಂದು ಮುಟ್ಟಿದರೆ, ಮಡಿಯವನ್ನ ಮೈಲಿಯವನ್ನು ಮುಟ್ಟಿದರೆ ಏನಂತೀರಿ ನೀವು ಅದಕ್ಕೆ? ಮೈಲಿಗಾದ ಅಂತೆ. ಹಾಗೆ ಹಾಕತ್ತೀರಿ, ಇವನು ಮಡಿಯಾದ ಅಂತ ಹಾಕಬಾರ್ದು. ಅವ್ರ ವಾದ ಆ್ಯಕ್ಚುಲಿ ಚಪ್ಪಾಳೆ ಅದಕ್ಕೆ ಮತ್ತೆ ಕರೆಕ್ಟಾಗಿ ಸ್ನಾನ ಮಾಡಬೇಕಾಗಿಲ್ಲ. ಸ್ನಾನ ಮಾಡದೆ ಇದ್ದವನು ಸ್ನಾನ ಮಾಡದನ್ನು ಮುಟ್ಬಿಟ್ರೆ ಏನಾಗ್ತಾನ? ಅವನು ಸ್ನಾನ ಆಗಿಬಿಡುತ್ತೆ ಅಂತ ಅರ್ಥ. ಆಗಿದ್ರೆ ಏನು ವ್ಯವಹಾರ ಇದೆಯಾ ಯಾವಾಗಲಾದ್ರೂ ಕೂಡ? ಅದು ಸಿಂಪಲ್ ಅದಕ್ಕೆ. ಅದರಿಂದ ನೀವು ಅವ್ರ ವಾದ ಏನು ಗೊತ್ತಾ? ಅದಕ್ಕೆ ಬಡಿ ಗಿಡಿ ಮಾಡ್ಲಿಕ್ಕೆ ಹೋಗಬೇಡಿ, ಮತ್ತೆ ಎಲ್ಲರೂ ಮಡಿಯಿಂದ ತಿಳ್ಕೊಬೇಡಿ ಅಂತ ಅವ್ರ ವಾದ. ಆ ವಾದ ತಿಳ್ಕೊಬೇಡಿ. ಹಾಗಿದ್ರೆ ಹಾಲಿದೆ, ಒಂದು ಫೈಲ್ ಡಾಲ್ ಹಾಕಿಬಿಡ್ತಾನೆ, ಗೊತ್ತಾಯ್ತಾ? ಈ ಕುಡಿರಿ ಅಂತ ಯಾರು ಕುಡಿತಾರ? ಈಗ ನಿಮ್ಮ ಪ್ರಕಾರ ಏನಾಯ್ತು? ಫೈಲ್ ಡಾಲ್ ಹಾಲಾಯ್ತು, ಈಗ ಕುಡಿತೀರಾ? ಏ ಸಾಧ್ಯ ಇಲ್ಲ, ನೀವೇ ಕುಡೀರಿ, ಹಿಡಿದವರೇ ಕುಡೀರಿ, ಕುಡಿತೀರಾ? ಕುಡಿಯೋದಿಲ್ಲ. ಸೊ ಫೈಲ್ ಡಾಲ್ ಹಾಕಿದ್ದ ಕಾಲ ಏನಾಯ್ತು? ಅದು ವಿಷ ಐತೆ ಹೊರತು ಅದು ಹಾಲಾಗ್ಲಿಲ್ಲ. ಮತ್ತೆ ಅದ್ವೈತಗಳ ಪ್ರಕಾರ ಏನಾಗಬೇಕಾಯ್ತು? ಅವ್ರ ಪ್ರಕಾರ ಅದು ಹಾಲು ಕುಡಿಯಾಗಿದೆ, ಕುಡಿಯಾಗಿದ್ರೆ ಸತ್ತು ಹೋಗ್ತಾರೆ, ಅಷ್ಟು ಉಪಯೋಗ ಏನಾದ್ರಿಂದ? ಅವ್ರ ವಾದ ಎಷ್ಟು ಹೋಪ್ಲೆಸ್ ಅಂದ್ರೆ, ಹಾಲಿಗೆ ಹಾಕಿದ ಫಾಲಿಡಾಲು ಫಾಲಿಡಾಲಾಗಿ ಇರೋದಕ್ಕೆ ಕೊಳ್ಳುತ್ತದೆ, ಅದು ಹಾಲಾಗಿದ್ರೆ ಗೊಳ್ಳೆ ಕೂಡ ಬಂದ್ಬಿಡ್ತಿತ್ತು, ಅದಕ್ಕೆ ಬಂದಿಲ್ಲ ಅದಕ್ಕೆ. ಆ ಅರ್ಥದ್ರೆ ಸರಿಯಾಗಿ ಯೋಚನೆ ಮಾಡಿದ್ರೆ ಆ ದೃಷ್ಟಾಂತ ಸರಿಯಲ್ಲ. ನೀರಿನೊಳಗೆ ನೀರು ಸೇರಿದಾಗ ಗೊತ್ತಾಗಲ್ಲ ಅಂತ ಹೇಳಬೇಕೆ ಹೊರತು ಅದೇ ನೀರಾಯ್ತು ಅಂತ ಹೇಳಬಾರ್ದು ಅಷ್ಟೆ. ಭಾವತಿ ಅಭಾಷ್ಯ ಮುಕ್ತಂಚ ಯಥೋದಕಂ ಶುದ್ಧೇ ಶುದ್ಧಂ ಯಥಾ ನದ್ಯಃ. ನಾವೇಳೆ ದೃಷ್ಟಾಂತ ಅಲ್ಲ ಇದು, ಉಪನಿಷತ್ ಹೇಳಿದೆ. ಯಥೋದಕಂ ಶುದ್ಧೇ ಶುದ್ಧಂ ಆಸಿಕ್ತಂ ಶುದ್ಧಮೇವ ಭವತಿ. ಶುದ್ಧವಾದ ನೀರಿನೊಳಗೆ ಶುದ್ಧ ನೀರು ಸೇರಿಸಿದಾಗ ಏನಾಗುತ್ತದೋ, ಶುದ್ಧ ನೀರೇ ಆಗುತ್ತೆ ಅಂತ ಉಪನಿಷತ್ ಹೇಳುತ್ತೆ ಹೊರತು ಎಲ್ಲ ನೀರು ಒಂದೇ ಆಗುತ್ತೆ ಅಂತ ಹೇಳಿಲ್ಲ. ಅದು ಸಿಮಿಲರ್ ಆಗುತ್ತೆ. ಇವತ್ತು ಮಡಿ ನೀರಿತ್ತು, ಯಾರೋ ಒಂದು ನೂರಾರು ನೀರಿತ್ತು, ಒಬ್ಬನ ಯಾರೋ ಮುಟ್ಬಿಟ್ಟ, ಅಯ್ಯೋ ಅಂತ ಹೇಳಿ ಇನ್ನೊಬ್ಬರದು ಮೈಲಿಗೆ ಆಯ್ತು, ಇಲ್ಲ ಇಲ್ಲ ಅದು ಮಡಿ ನೀರೇ ಅಂದರು, ಆ ಪರವಾಗಿಲ್ಲ ಅಂತ ಅಷ್ಟೆ. ಮಡಿನೀರು ಅಂತ ಹೇಳಿದ ಮಾತ್ರ ಮಡಿ ನೀರಾಗಿ ಉಳ್ಕೊಳ್ತೇ ಹೊರತದು ಮಡಿದೇನೋ ಆಗಲಿಲ್ಲ ಈ ಮತ್ತೆ. ಮಡಿ ಮೇಲೆ ಅಷ್ಟೇ ವ್ಯತ್ಯಾಸ ಬಂತು, ಸರಿ ಹೋಯ್ತು. ಆ ಅರ್ಥದಲ್ಲಿ ತಪ್ಪು ತಿಳ್ಕೊಳ್ಕೋ. ಯಥಾ ನದ್ಯ, ನದಿಗಳೆಲ್ಲ ಸಮುದ್ರ ಸೇರಿದಾಗ ಸಮುದ್ರವೇ ಆಗುತ್ತೆ ಅಂತ ವಾದ ಮಾಡ್ದ. ಶಾಸ್ತ್ರ ಹೇಳುತ್ತೆ ಸಮುದ್ರ ಆಗೋದಿಲ್ಲ, ಅದೇನಾಗತ್ತೆ, ನದಿ ಹಾಗೇ ಇರುತ್ತೆ ಅವ್ರು ಸಮುದ್ರ ಆಗುತ್ತೆ, ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ನದಿ ನೀರು ಅಲ್ಲಿ ಇದ್ರೂ ಕೂಡ ಏನಾಗೋದಿಲ್ಲ, ಅದು ನದಿ ನೀರು ಗುರುತಿಸಲು ಬರೋದಿಲ್ಲ, ಅದು ಸೇರ್ಕೊಂಡ್ಬಿಟ್ಟಿದೆ ಅದರಲ್ಲಿ. ಅದೇ ರೀತಿಯ ಹೊರತು ಅದು ನಿಜವಾಗ್ಲೂ ಏನಾಗಿಲ್ಲ, ಸಮುದ್ರ ಆಗಿಲ್ಲ. ವೆರಿ ಇಂಪಾರ್ಟೆಂಟ್ ಅದು, ಆ್ಯಕ್ಚುಲಿ ಪ್ರೂವ್ಡ್ ಅದು. ಈ ಹಾರ್ಬರ್ ಇಂಜಿನಿಯರಿಂಗ್ ಮಾಡ್ತಾರಲ್ಲ, ಅವ್ರು ಕೇಳಿದಾಗ ಹೇಳ್ತಾರೆ ಅವರು ತುಂಬ ಸಮುದ್ರದಲ್ಲಿ ಹೋಗ್ಬಿಡ್ತಾರೆ ತುಂಬ ದಿವಸ, ಅವಾಗ ನೀರು ಬಾಟೆ ಶಾರ್ಟರ್ ಬಂದು ಶಾರ್ಟ್ ಬಂದ್ಬಿಡುತ್ತೆ ಒಯ್ದಿತ್ತು. ಏನು ಮಾಡ್ತಾರೆ ಗೊತ್ತಾಗ, ಯಾವಾಗಲೂ ಕೂಡ ಉಪ್ಪು ನೀರು ಲೈಟ್ ಆಗುತ್ತೆ ಮೇಲೆ ಬರುತ್ತೆ, ತಿಳಿ ನೀರು ಸೀನೀರು ಕೆಳಗಿರುತ್ತೆ. ಅವ್ರು ಏನು ಮಾಡ್ತಾರಂತೆ, ಸಮುದ್ರದ ಒಳಗಿದ್ದು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಸೀನೀರು ಬರುತ್ತೆ. ಯಾವ ನೀರು ಅದು? ನದಿ ನೀರು ಅದು. ಅರ್ಥ ಆಯ್ತಾ? ಸೊ ಸೈಂಟಿಫಿಕಲಿ ಪ್ರೂವ್ಡ್ ಅದು. ಎಲ್ಲಿ ಇಲ್ದಿದ್ರೆ ಅವ್ರಿಗೆ ಸತ್ತೋದಕ್ಕಾಯ್ತಾ ನೀರು ಕುಡಿದು? ಅದು ಆ್ಯಕ್ಚುಲಿ ಪ್ರೂವ್. ಯಾವುದೇ ಹಾರ್ಬರ್ ಇಂಜಿನಿಯರ್ ಪುಸ್ತಕ ಓದಿ ನಿಮಗೆ ಗೊತ್ತಾಗುತ್ತೆ, ನೀರು ಹಾಗೇ ಇದೆ, ಬೇಕಾಷ್ಟು ಕ್ವಾಂಟಿಟಿ ನೀರಿದೆ. ಅದು ವೇಟ್ ಕಡಿಮೆ ಆದರೆ ಕೆಳಗೆ ಹೋಗ್ಬಿಡುತ್ತೆ, ಇದು ಮೇಲೆ ಬರ. ಅದು ವೇಟ್ ಜಾಸ್ತಿ ಕೆಳಗೆ ಹೋಗುತ್ತೆ ಮೇಲೆ ಬಂದ್ಬಿಟ್ಟು. ಉಪ್ಪು ನೀರು ಯಾವಾಗಲೂ ಕೂಡ ಲೈಟ್ ಆಗಿ ತಿಳಿಸುತ್ತೆ, ಸಮುದ್ರದಲ್ಲಿ ಈಜು ಹೊಡೆಯೋದು ಭಾರಿ ಸುಲಭ. ಅದು ಲೈಟ್ ಇರೋದು ತಿಳಿಸ್ಬಿಡುತ್ತೆ ಸುಲಭವಾಗಿ, ಆ ಒಡ್ಕೊಂಡೋಗಿ ಹೊಡ್ಕೊಂಡ್ಬಿಡ್ತಾರೆ ಅಷ್ಟೇ. ಆದರೆ ಅದು ಈ ನೀರಿನಲ್ಲಿ ಈಜಕ್ಕಿಂತ ಸಮುದ್ರದಲ್ಲಿ ಈಜು ಸುಲಭ. ಗೊತ್ತಾಯ್ತಾ? ಉಪ್ಪು ನೀರು ಯಾವಾಗಲೂ ಹಾಗೇನೆ. ಹೌದು, ಒಳಗೋದ ಸ್ವೀಟ್ ಬಿಸಿನೀರು ಮೇಲೆ ಇರುತ್ತೆ, ತಣ್ಣೀರು ಕೆಳಗಿರುತ್ತೆ. ಬಿಸಿನೀರು ಏನಾಗುತ್ತೆ ಯಾವಾಗಲೂ ಲೈಟ್ ಸೈಂಟಿಫಿಕಲಿ ವೇಟ್ ಕಡಿಮೆ ಆಗಿ ಮೇಲೆ ಬಂದ್ಬಿಡೋದು. ನೀವು ನೀರನ್ನ ಕಾಯಿಸೋದನ್ನು ನೋಡ್ತಾ ಇರಿ, ಕೆಳಗಿಂದೆಲ್ಲ ಮೇಲೆ ಬರೋಕ್ಕೆ ಶುರುವಾಗುತ್ತೆ. ಯಾಕೆ? ಬಿಸಿಯಾಗಿದ್ದೆಲ್ಲ ಲೈಟ್ ಆದ ತಕ್ಷಣ ಮೇಲೆ ಬರುತ್ತೆ, ಇದು ಕೆಳಗೆ ಹೋಗುತ್ತೆ, ಅದು ಕಾಯುತ್ತೆ ಮತ್ತೆ ಮೇಲೆ ಬರುತ್ತೆ. ಹೆಚ್ಚು ಬಿಸಿ ಇರೋದು ಎಲ್ಲಿರುತ್ತೆ? ಮೇಲಿರುತ್ತೆ. ಹೆಚ್ಚು ತಣ್ಣಗೆ ಕೆಳಗಿರುತ್ತೆ. ಅದಕ್ಕೆ ನಮ್ಗೆ ಎಷ್ಟು ಚೆನ್ನಾಗಿದೆ ನಮ್ಮ ಶಾಸ್ತ್ರದಲ್ಲಿ ಅಂದರೆ, ಬಿಸಿನೀರು ತಣ್ಣೀರು ಮಿಕ್ಸ್ ಮಾಡಿ ಸ್ನಾನ ಮಾಡ್ತಾರಲ್ಲ, ಅವಾಗ ಹೇಗೆ ಮಿಕ್ಸ್ ಮಾಡಬೇಕು ಅಂತ ಸ್ಮೃತಿ ಹೇಳುತ್ತೆ. ನಮ್ಮ ಜನ ಹೇಗೋ ಮಿಕ್ಸ್ ಮಾಡಿಬಿಡ್ತಾರೆ ಅಂತ ಮಾಡಬಾರ್ದು. ಫಸ್ಟ್ ಏನು ಹಾಕಬೇಕು? ಫಸ್ಟ್ ಬಿಸಿನೀರು ಹಾಕಬೇಕು, ಆಮೇಲೆ ತಣ್ಣೀರು ಹಾಕಬೇಕು, ಆಮೇಲೆ ಬಿಸಿನೀರು ಹಾಕಬೇಕು. ಮೊದಲು ತಣ್ಣೀರು ಹಾಕಿದ್ರೆ ಕೆಳಗಿನ ತಣ್ಣಗೆ ಹಾಗೆ ಉಳ್ಕೊಂಡ್ಬಿಡುತ್ತೆ, ಹಾಗೆ ತಣ್ಣು ಉಳ್ಕೊಳ್ಳೋದ್ರಿಂದ ಕೊಡ ತಣ್ಣೀರು ಸಿಕ್ಬಿಡುತ್ತೆ. ಕೊನೆಯವರೆಗೆ ಏನಾಗುತ್ತೆ? ಕೊನೆಯವರೆಗೆ ತಣ್ಣೀರು ಬಂದ್ಬಿಡುತ್ತೆ. ಇದೆಲ್ಲ ಸರಿಯಾದ ಲಾಜಿಕ್ ಅದು. ಆ ಅರ್ಥದಲ್ಲಿ ಉಪ್ಪು ನೀರಾಗಿ ಮೇಲೆ ತಣಿಸಿ ನೀರು ಕೆಳಗಿದೆ. ಅದಕ್ಕೆ ಹೇಳ್ತಿರೋದು ಅಲ್ಲ ಅಲ್ಲ ಅಲ್ಲ, ಆ ಡೆನ್ಸಿಟಿ ಬೇರೆ, ಈ ಡೆನ್ಸಿಟಿ ಬೇರೆ. ಗೊತ್ತಾಯ್ತಾ? ಇದು ಆ್ಯಕ್ಚುಲಿ ತಿಳಿದ ಸಿಹಿನೀರು ಎಲ್ಲಿರುತ್ತೆ ಯಾವಾಗಲೂ ಕೆಳಗಿರುತ್ತೆ. ಹೆಚ್ಚು ಆಳದಲ್ಲಿ ಹೋದಾಗಲೇ ಸಿಹಿನೀರು ಸಿಗೋದು ಅಲ್ಲ. ಅದು ಈ ಡೆನ್ಸಿಟಿ ಬೇರೆ, ಆ ಡೆನ್ಸಿಟಿ ಬೇರೆ. ಆ ಸ್ವೀಟ್ನೆಸ್ಸಿಂದ ಬರೋದು ಬೇರೆ, ಇದರಿಂದ ಬರೋದು ಬೇರೆ. ಇದು ಯಾವಾಗಲೂ ಲೈಟ್ ಆಗಿಬಿಡುತ್ತೆ, ನಮ್ಮ ತೇಲಿಸುತ್ತಿದೆ. ಆ್ಯಕ್ಚುಲಿ ಸಿಹಿನೀರು ಏನು ಮಾಡುತ್ತೆ? ಮುಳಿಸ್ಬಿಡುತ್ತೆ ಈ ನೀರು. ಕರೆಕ್ಟು, ರಿವರ್ ವಾಟರ್ ಮೇಲಿರೋದಿಲ್ಲ. ಎಲ್ಲಿ ಹೋಗುತ್ತೆ ಅದು? ಸಮುದ್ರದಲ್ಲಿ ಹೋದ ತಕ್ಷಣ ಹೀಗೆ ಹೋಗುತ್ತೆ ನೀರು, ಹೀಗೆ ಹೋಗುತ್ತೆ ಸಮುದ್ರ, ಹಾಗೆ ಇರುತ್ತೆ ಮೇಲಕ್ಕೆ. ಅದಕ್ಕೆ ಸಂಗಮದಲ್ಲಿ ಸಾಮಾನ್ಯ ನಿಮಗೆ ಏನು ಕಾಣಿಸೋದಿಲ್ಲ, ನಿಮಗೆ ಸಿಹಿನೀರು ನೀರು ಸಿಹಿನೀರು ಕಾಣಿಸೋದಿಲ್ಲ. ಹೇಗಿರುತ್ತೆ ಅಲ್ಲಿ? ಉಪ್ಪು ನೀರೇ ಸಿಗೋದು. ಇವು ಸುಗೋಮತಿ ನೀರು ಸೇರುತ್ತೆ ದ್ವಾರಕಾದಲ್ಲಿ, ಹೇಗಿದೆ ಅದು? ಭಯಾನಕ ಉಪ್ಪು ತಿಳಿ ನಿಮಗೆ ಸಿಗೋದು, ಇಮ್ಯಾಜಿನ್ ಮಾಡೋಕ್ಕೆ ಸಿಗೋದಿಲ್ಲ. ಯಾವ ಗಂಗಾ ನದಿನೂ ಹಾಗೆ ಸಿಗೋದಿಲ್ಲ, ಗೋದಾವರಿನೂ ಸಿಗೋದಿಲ್ಲ. ಅದನ್ನ ಸಮುದ್ರ ನೀರು ಜಾಸ್ತಿ, ಕ್ವಾಂಟಿಟಿ ಜಾಸ್ತಿ, ಕ್ವಾಂಟಿಟಿ ಕಡಿಮೆ, ಅದು ಕೆಳ ನುಗ್ಗಿ ಹೋಗ್ಬಿಡುತ್ತೆ. ಅದು ಜಾಸ್ತಿ ಅದು, ಮತ್ತು ಹೆಚ್ಚು ನೀರು ಕಡಿಮೆ ನೀರು. ಎಷ್ಟೇ ನದಿ ಸೇರಿದ್ರು ವಾಟರ್ ಕಂಟೆಂಟ್ ಜಾಸ್ತಿ ಇರೋದು ಯಾವುದ್ರೊಳಗೆ? ಸಮುದ್ರದೊಳಗೆ. ಕೆಳಗೆ ಸೇರಿದ ತಕ್ಷಣ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಇನ್ನೂ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ, ಇನ್ನೂ ಸ್ವಾರಸ್ಯವಾದ ಎಕ್ಸಾಂಪಲ್ ಕೊಡ್ತಾರೆ ಆಚಾರ್ಯರು. ಹೌದು ಹೌದು, ವಾಯುದೇವರಿಗೆ ಗೊತ್ತು ಅಂತ ಹೇಳ್ತಾರೆ. ಅದನ್ನ ಹೇಳಿದ್ದು ವಾಯುಸ್ತು ತಾನ್ ಪೃಥಜ್ಞಾತ್ವ ಮೇಘೇಕೃತ್ವ ಪ್ರವೇಶ. ವಾಯುದೇವರಿಗೆ ಗೊತ್ತಾದ್ರಿಂದ ಕೆಳಗಿದ್ದ ಲೆಟರ್ ಹುಡುಕೊಡ್ತಾನಿಲ್ಲ ಪೋಸ್ಟ್ ಮ್ಯಾನು, ಮೇಲಿನ ಲೆಟರ್ ಕೊಟ್ಟು ಹೋಗ್ಬಿಡ್ತಾನೆ ಸುಮ್ಮನೆ. ಅವನು ಏನು ಮಾಡ್ತಾನೆ ಬಂದಾಗ, ನಿಮ್ಮ ಅಡ್ರೆಸ್ ಹುಡುಕಿ ಕೆಳಗಿದ್ದ ತೆಗೆದು ಕೊಡ್ತಾನೆ ಮೇಲೆ. ಅದು ನಮಗೆ ಗೊತ್ತಾಗೋದಿಲ್ಲ. ಯಾರಿಗೆ ಗೊತ್ತದ? ವಾಯುದೇವರಿಗೆ ಗೊತ್ತು. ಅದಕ್ಕೆ ಮೇಘ ಮಾಡೋದೆಲ್ಲ ಯಾರು? ವಾಯುದೇವರು. ಆ ಹ್ಯಾಂಗ ಮೇಘ ಮಾಡ್ತಾರೆ ಅವರು? ಗಂಗಾ ನದಿ ನೀರನ್ನೆಲ್ಲ ತೆಗಿತಾರೆ, ಅದರದೇ ಮೋಡ ಮಾಡ್ತಾರೆ. ತುಂಗಭದ್ರಾ ನೀರಿಂದೇ ಮೋಡ ಮಾಡ್ತಾರೆ, ಕಾವೇರಿ ನೀರಿಂದೇ ಮೋಡ ಮಾಡ್ತಾರೆ. ಅದನ್ನು ತರ್ತಾರೆ, ತಂದು ಎಲ್ಲಿ ಬಿಡಿಸ್ತಾರೆ ಅದನ್ನು? ಅಲ್ಲಲ್ಲೇ ಬಿಡಿಸ್ತಾರೆ. ಕಾವೇರಿ ನದಿ ಮೋಡ ಇಲ್ಲಿ ಬಿಡೋದಿಲ್ಲ ನೀರು, ಅದು ಮುಂದೆ ಹೋಗಿಬಿಡುತ್ತೆ. ಹಾಗೇನೆ ನಾವು ಮಳೆ ಬಂತು ಬರೋದೇ ಇಲ್ಲ ಮಳೆ, ಯಾಕೆ ಇಲ್ಲಿ ಬಿಡೋ ನೀರಲ್ಲ ಅದು. ಪೋಸ್ಟ್ ಮ್ಯಾನ್ ಬಂದಷ್ಟು ಲೆಟರ್ ಕೊಡೋದು, ನಿಮ್ಗೆ ಎಂದಿಲ್ಲ ಅವತ್ತೆ ಅಂತ ಹೋಗ್ಬಿಡ್ತಾರೆ ಅಷ್ಟೇ. ಅಷ್ಟೊಂದಿದೆ ಅಲ್ಲಿ ಒಂದು ಕೊಡೋದಕ್ಕೆ ಕೇಳಿದರೆ, ಅಷ್ಟೊಂದಿದೆ ಒಂದು ಕೊಡೋದ್ರೆ ಕೊಡೋದಿಲ್ಲ ಅವ್ರು. ಅದಕ್ಕೆ ಅದನ್ನಿಸ್ತೇವೆ. ಈ ಥಿಯರಿ ಬೇರೆ, ಸ್ಪಿರಿಚುವಲ್ ಥಿಯರಿ ಬೇರೆ. ಆ ಪ್ರಕಾರ ಯಾವಾಗ ಬೇಟ ಖಾಲಿ ಆಗೋಬೇಕಾಗಿತ್ತು, ಆಗೋದಿಲ್ಲ. ವಾಯುದೇವರು ಏನು ಮಾಡ್ತಾರೆ, ಅದು ಮಾತ್ರ ತೆಗಿತಾರೆ, ಅದನ್ನು ತೆಗೆದುಬಿಟ್ಟು ಅದನ್ನೇ ಮೋಡ ಮಾಡಿ ಅಲ್ಲಲ್ಲೇ ತಂದು ಆ ಕ್ಯಾಚ್ಮೆಂಟ್ ಏರಿಯಾದಲ್ಲೇ ಬೆಳುತ್ತದೆ. ಅದಕ್ಕೆ ನೀರಿನ ಕ್ವಾಲಿಟಿ ಕಾವೇರಿ ನೀರು, ಯಾವಾಗ ಕಾವೇರಿ ನೀರು ಇದ್ದಾಗೇ ಇರುತ್ತೆ, ತುಂಗಭದ್ರ ತುಂಗಭದ್ರ ಇದ್ದಾಗೆ ಇರುತ್ತೆ. ಎಷ್ಟೋ ಕೋಟಿ ವರ್ಷದಿಂದ ಮಳೆ ಬಂದೋಗ್ಬಿಟ್ಟಿದೆ, ನೀರಿನ ಕ್ವಾಲಿಟಿ ಯಾಕೆ ಚೇಂಜ್ ಆಗಿಲ್ಲ, ನೀರಿನ ಕ್ವಾಂಟಿಟಿ ಕ್ವಾಲಿಟಿ ಯಾಕೆ ಚೇಂಜ್ ಆಗಿಲ್ಲ. ಇವತ್ತಿಗೂ ತುಂಗಾಪಾನ ತುಂಗಾಪಾನನೇ, ಯಾತಕ್ಕಾಗಿ ಅದೇ ಮೋಡದ ನೀರು ಬೀಳೋದರಿಂದ. ಬೇರೆ ನೀರು ಮೋಡವಿದ್ದರೆ ಚೇಂಜ್ ಆಗಿಬಿಡ್ತದೆ ಇಷ್ಟೊತ್ತಿಗೆ. ಸಮುದ್ರ ನೀರು ಏನಾಗ್ಬಿಡ್ತು, ಸಿಹಿ ಆಗಿಬಿಡ್ಬೇಕಾಗಿತ್ತು ಇಷ್ಟು ದಿವಸದಲ್ಲಿ. ಸಮುದ್ರ ಕೆಲವು ನೀರು ಎಲ್ಲೂ ಬೀಳದೆ ಬರಬಹುದು, ಮಳೆ ಆಗ್ತಾ ಇರೋ ಸಮುದ್ರದಲ್ಲಿ, ಸಮುದ್ರದಲ್ಲೇ ಮಳೆ ಆಗುತ್ತೆ. ಯಾವ ನೀರು ಅದು? ಸಮುದ್ರದ ನೀರು. ಆ ಸೀರಿಯರ್ ಮಳೆ ಆಗಿಬಿಟ್ಟಿದ್ರೆ ಸಮುದ್ರ ಇಷ್ಟೊತ್ತು ಏನಾಗಬೇಕಾಗಿತ್ತು, ಇಷ್ಟು ಮಳೆ ಬಂದು 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 ಫಸ್ಟ್ ಕ್ಲಾಸ್ ಸ್ವೀಟ್ ಆಗಬೇಕಾಗಿತ್ತು, ಆಗೋದಿಲ್ಲ. ಸಮುದ್ರ ನೀರಿಂದ ಅಲ್ಲೇ ಬೀಳುತ್ತೆ, ಆದ್ರಿಂದ ಹಾಗಾಗ್ಬಿಡುತ್ತೆ. ಎಷ್ಟೇ ಬಿದ್ದರೂ ನದಿ ನೀರು ಸಿಹಿಯಾಗೇ ಇರುತ್ತೆ ಇತ್ಯಾದವು. ಇನ್ನೂ ಭಾಳ ಲಾಜಿಕ್ ಇದೆ ಅದರೊಳಗೆ, ಅದೆಲ್ಲ ಸರಿ ಸೈಂಟಿಫಿಕಲಿ ಜನ ಯೋಚನೆ ಮಾಡೋದಿಲ್ಲ. ಸೈಂಟಿಫಿಕಲಿ ಯೋಚನೆ ಮಾಡೋ ಉತ್ತರ ಸಿಗುತ್ತೆ ನಮ್ಮಲ್ಲಿ. ನಮ್ಮ ಜನಕ್ಕೆ ಸಂಶೋಧನೆ ಬರೋದಿಲ್ಲ, ಅವರು ಸಂಶೋಧನೆ ಮಾಡೋದಿಲ್ಲ, ಹೀಗಾಗಿ ಗೊತ್ತಾಗೋದಿಲ್ಲ. ಅದು ಗೋಮೂತ್ರದಲ್ಲಿ ಹೆಚ್ಚಿನ ಇದೆ ಅಂತ ಹೇಳಿದ್ರಲ್ಲ ಆ ಟೈಪ್. ಆ್ಯಕ್ಚುಲಿ ಸತ್ಯದ ಪಾತ್ರ ಸುಳ್ಳಲ್ಲ ಅದಲ್ಲ. ಇವತ್ತು ಪ್ರಯೋಗ ಮಾಡೋದು ಎಂದೋ ಗೊತ್ತಾಗ್ತಿತ್ತು, ಮೊದಲೇ ಮಾಡಿ ಎಂದೋ ಗೊತ್ತಾಗೋದು. ಉದಾಹರಣೆ ನೋಡಿ, ಈ ಗಂಗಾವತಿ ನೀರುಗಳೆಲ್ಲ ಇದೆ, ಗಂಗಾ ನೀರು ಗಂಗಾ ನೀರಾಗಿರುತ್ತೆ, ಗೋದಾವರಿ ಗೋದಾವರಿ ಆಗಿರುತ್ತೆ, ಚೇಂಜ್ ಆಗೋದೇ ಇಲ್ಲ. ಈಗ ಯಮುನಾ ನದಿ ಗಂಗಾ ನದಿ ಸೇರುತ್ತೆ, ಪ್ರಯಾಗದಲ್ಲಿ ಸೇರುತ್ತೆ. ಆಮೇಲೆ ಏನಂತ ಕರಿತೀರ, ಗಂಗಾ ಅಂತ ಕರಿತೀರ ಯಮುನಾ ಅಂತ ಕರಿತೀರಾ? ಯಾಕೆ ಯಮುನಾ ಅಂತ ಯಾಕೆ ಕರೆಯೋದಿಲ್ಲ? ಕ್ವಾಂಟಿಟಿ ಜಾಸ್ತಿ ಇದೆ, ಗಂಗಾ ಕ್ವಾಲಿಟಿ ಇದಕ್ಕೆ ಬಂದ್ಬಿಡುತ್ತೆ. ಯಾವಾಗ ಇದಾಗ್ತಿತ್ತು ಅದು, ಯಮುನಾ ಕ್ವಾಲಿಟಿ ಬಂದ್ಬಿಟ್ಟಿದ್ರೆ ಯಮುನಾ ನದಿ ಆಗ್ತಿತ್ತು. ಆಮೇಲೆ ಯಥಾರ್ಥಕ್ಕೆ ಬೆಳಗಾಗಿ ಹರಿಯುತ್ತದು. ಯಮುನಾ ನದಿ ಹೇಗಿದೆ, ಕಪ್ಪಿದೆ, ಆಮೇಲೆ ನೀರು ಕಪ್ಪಾಗೋದಿಲ್ಲ, ಸೇರ್ಬೇಕಾದ್ರೆ ಮಾತ್ರ ಕಪ್ಪು ಕಾಣಿಸುತ್ತೆ ಅಷ್ಟೇ. ಗಂಗಾ ನದಿ ಏನು ಮಾಡಿಬಿಡುತ್ತೆ, ಅದನ್ನು ಪ್ಯೂರಿಫೈ ಮಾಡಿ. ಇನ್ನೂ ನಿಮಗೆ ಆಶ್ಚರ್ಯ, ಎಲ್ಲ ಸೈಂಟಿಫಿಕ್ ರಿಪೋರ್ಟ್ಸ್ ಇದೆ, ಗಂಗಾ ನದಿ ನೀರಿದೆ ಅದು ಎಷ್ಟಾದರೂ ಕೊಳೆ ಮಾಡಿಬಿಟ್ಟು ಹಾಗೆ ಇಟ್ಟರೆ 6 ಅವರ್ಸ್ ಕ್ಲೀನ್ ಆಗಿಬಿಡುತ್ತೆ. ಅದರೊಳಗೆ ಎಂಥ ಪವರ್ಫುಲ್ ಸೇಮ್ ಇರುತ್ತೆ, ಅದನ್ನೆಲ್ಲ ಕೊಂದು ಹಾಕಿಬಿಡುತ್ತೆ. 6 ಅವರ್ಸಲ್ಲಿ ಇಟ್ ಬಿಕಮ್ಸ್ ನಾರ್ಮಲ್, ಪ್ಯೂರ್ ವಾಟರ್ ಮಾಡುತ್ತೆ. ಗಂಗಾ ನದಿ ನೀರಿಗೆ ಪ್ಯೂರಿಫಿಕೇಷನ್ ಸಾಮರ್ಥ್ಯ ಇದೆ, ಮತ್ತೆ ಅದು ಪ್ಯೂರ್ ಆಗುತ್ತೆ, ಉಳಿದ ನೀರು ಪ್ಯೂರ್ ಮಾಡುತ್ತೆ. ಅಲ್ಲಿ ಇವರು ಸೈಂಟಿಫಿಕಲಿ ಮಾಡಿದ್ದಾರೆ, ಗಂಗಾ ನದಿ ಹರಿಯೋ ಗಟಾರದ ನೀರು ಹರಿಯುತ್ತಲ್ಲ, ಹರಿದ ತಕ್ಷಣ ಅದನ್ನು ಗಂಗೆ ಸೇರುತ್ತಲ್ಲ, ಸೇರಿದ ತಕ್ಷಣ ಹಾಗೆ ಇಟ್ಟುಬಿಟ್ಟು ಸುಮ್ಮನೆ ಇಟ್ಟರೆ ಸಾಕು, 6 ಗಂಟೆ ಪ್ಯೂರ್ ಆಗಿಬಿಡುತ್ತೆ ಅಂತ ಹಾಗೆ. ಅಷ್ಟು ಕೆಪಾಸಿಟಿ ಇದೆ ಇದು. ನದಿ ನೀರು ಹರಿಯೋ ನೀರಿಗೆ ಶುದ್ಧ ಶಕ್ತಿ ಇದೆ. ಗಂಗಾ ನದಿ ಪ್ಯೂರೆಸ್ಟ್, ಆ ನೀರು ಬೇರೆ ಕ್ವಾಲಿಟಿ ಇರೋದಿಲ್ಲ, ಆ ಥರ ಇಲ್ಲ ಬೇರೆ ನದಿಗಿಲ್ಲ. ಗಂಗಾಗೆ ಅದಕ್ಕೆ ಗಂಗಾ ನ ಗಂಗಾ ಸದೃಶಂ ತೀರ್ಥಂ ಅಂತ ಕರೆದರು. ಯಮುನಾ ನದಿ ಆ ರೀತಿ ಆಯ್ತೆ ಹೊರತು ಬೇರೆ ಬರೋದಿಲ್ಲ. ಆ ಹೆಸರು ಮುಂದೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ತುಂಗಭದ್ರಕ್ಕೆ ತುಂಗಭದ್ರ ಕೃಷ್ಣಾಗ ಸೇರುತ್ತೆ. ತುಂಗಭದ್ರ ಅಂತ ಏನಂತ ಕರೀತಾರೆ ಅದನ್ನು, ಕೃಷ್ಣ ಅಂತ ಕರೀತಾರೆ. ಇದಕ್ಕೆಲ್ಲ ಅದೇ ಕಾರಣ, ಆಯಾ ಕ್ವಾಲಿಟಿ ಹೆಚ್ಚು ಯಾವುದಕ್ಕೆ ಬರುತ್ತೋ ಅದನ್ನು ಆ ಕ್ವಾಲಿಟಿ ಹೇಳುತ್ತಾರೆ. ವಾಜ್ರಾಯ ಸವಾಲು ತಮಾಷೆ ಮಾಡ್ತಾರೆ, ಗಂಡನ ಮನೆ ಸೇರಿದಾಗ ಹೆಂಡತಿಗೆ ಯಾವ ಗುಣ ಬರಬೇಕಂತೆ, ಗಂಡನ ಮನೆಯವ್ರ ಗುಣ ಬರಬೇಕು. ಆ ಸಮುದ್ರ ಗಂಡ ನದಿಗಳೆಲ್ಲ ಹೆಂಡತಿ, ಆದ್ದರಿಂದ ಸಮುದ್ರ ಹೇಗಿದೆ, ಉಪ್ಪಿದೆ, ಆದ್ದರಿಂದ ನೀರು ಹ್ಯಾಕ್ ಕಾಣಿಸುತ್ತೆ, ಅದು ಉಪ್ಪು ಕಾಣಿಸುತ್ತೆ. ನಿಜವಾಗ್ಲೂ ಒಳಗೆ ಗುಣ ಇದ್ದರೂ ಕೂಡ ಕಾಣಿಸೋದು ಹಾಕಿ ಕಾಣಿಸುತ್ತೆ. ಅದು ತೀರ್ಥ ಬಿಡ ಮೇಲೆ ಬೇರೆ ತಾರೆ ಮಾತನ್ನು, ಅದೆಲ್ಲ ಓದಿದ್ರೆ ಲೌಕಿಕವಾಗಿ ಅದು ಅರ್ಥ ಆಗುತ್ತೆ. ಏನು ಅಡಕನಂದ ಗಂಗೆ, ಗಂಗೆ ಒಂದು ಒಂದು ಕವಲದು, ಪೂರ್ತಿ ಗಂಗಾ ಅಲ್ಲದು, 7 ಕವಲಲ್ಲಿ ಒಂದು ಕವಲದು. ಮುಂದೆ ಹರಿದ್ವಾರದ ಎಲ್ಲ ಸೇರಿಬಿಟ್ಟಿರುತ್ತೆ, ಹರಿದ್ವಾರಕ್ಕೆ ಬರೋ ಹೊತ್ತಿಗೆಲ್ಲ ಸೇರೋದು. ಇಷ್ಟಾದರೂ ಕೂಡ ಪೂರ್ತಿ ಗಂಗಾ ಅಲ್ಲದು, ಇನ್ನೂ ಕೆಲವು ಬೇರೆ ಬೇರೆ ಹರ್ಕೊಂಡು ಹೋಗ್ಬಿಡುತ್ತೆ, ಬೇರೆ ಲೋಕಕ್ಕೆ ಹರಿಯೋದು, ಬೇರೆ ಧ್ರುವ ಲೋಕಕ್ಕೆ ಹರಿಯೋದು, ಎಲ್ಲ ಹರಿಯುತ್ತೆ. ಬಟ್ 7 ಕವಲಾಗಿ ಭೂಮಿ ಬಿದ್ದಿದ್ದು ಒಟ್ಟಿಗೆ ಸೇರೋದು ಹರಿದ್ವಾರದಲ್ಲಿ. ಅದಕ್ಕೆ ಅದು ಪೂರ್ಣ ಗಂಗಾ ಅಲ್ಲಿ ಅಲ್ಲಿ ಆ ಸಮಯದಲ್ಲಿ. ಹಾಂ, ತತ್ರ ಇತ್ಯಾದವು ಇನ್ನೂ ಭಾಳ ಒಳ್ಳೆಯ ದೃಷ್ಟಾಂತ ಕೊಡ್ತಾರೆ, ನಾಡದ್ರ ಕಥೆ ಎಲ್ಲ ಹೇಳ್ತಾರೆ, ನಾಡ ಅದನ್ನು ನೋಡಂತೆ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ.